ಜ್ವರ ಕೇಳ್ತಿರ್ತಾರೆ ಇನ್ನೂ ಕೂಡ. ಅಷ್ಟು ಹಕ್ಕಿದೆ ಅವನಿಗೆ ಕೇಳೋದಕ್ಕೀಗ. ಟೇಬಲ್ ಪೇಪರ್ ಇಲ್ಲ, ಏನು ಲೆಟರ್ ಮಾಡಿದೆ, ನಾನು ಪೇಪರಲ್ಲಿ ಏನು ಮಾಡಲಿ ಸಾರ್ ಅಂತ ಕೇಳ್ತಾನೆ. ಜೋರು ಮಾಡ್ತಾನೆ, ಅಷ್ಟು ಕೊಡ ಅಂತ ಕೊಡ್ತಾರೆ ಅದು. ಮನೆಯಿಂದ ಹಂಗೆಂತ ಒಮ್ಮತ್ತು ಹೇಳೋದಿಲ್ಲ ಮತ್ತೆ ಅವರು, ನಿಮ್ಮದು ಒಮ್ಮತ್ತು ಹೇಳೋದಿಲ್ಲ, ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಭಗವಂತ ಕೊಟ್ಟ ಪದ್ಧತಿ ಇದೆ, ದೇವರ ಹಾಕಿದ ಪದ್ಧತಿ. ಆದ್ದರಿಂದ ನೀವು ಮಾಡಿ ನಾನು ಮಾಡಿಸ್ತೇನೆ ಆಯ್ತೋ ಇಲ್ಲೋ ಅಂದ್ರೆ ಈಗ ಅರ್ಥ ಮಾಡ್ಕೊಳ್ತಕ್ಕಂಥ ಭಗವದ್ಗೀತೆಯ ಶ್ಲೋಕಕ್ಕೆ ಭಾರಿ ಭಾರಿ ವಿಶಿಷ್ಟವಾದ ಅರ್ಥಗಳು ಉಂಟು. ಮುಂದೆ ಹಾಗೂ ಬಂದೇ ಬರುತ್ತೆ. ಆದ್ದರಿಂದ ಅದು ನೋಡ್ತು, ಒಂದಷ್ಟು ಇಡೀ ಭಗವದ್ಗೀತೆ ಶ್ಲೋಕದ ಅರ್ಥ ಅಂತ ತಿಳ್ಕೊಂಡ್ರು ಸಾಕು. ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾ ತೇ ಸಂಗೋಸ್ತ ಕರ್ಮಣಿ. ಅರ್ಜುನ, ಮಾ ಕರ್ಮಫಲ ಹೇತು ಭೂಹು, ನೀನು ಕರ್ಮಫಲ ಹೇತು ಮಾ ಭೂಹು, ಕರ್ಮಫಲ ಹೇತು ಆಗಬೇಡ. ಹೇಳಾಗಂದ್ರೆ ಅರ್ಥ, ಕರ್ಮಫಲಂ ಕೃತವು ಹೇತು ಯಶ ಸಹ ಕರ್ಮಫಲ ಹೇತು. ಅಂದರೆ ಫಲ ನೋಡಿಕೊಂಡು ಕರ್ಮ ಮಾಡೋ ಅಭ್ಯಾಸ ಮಾಡಬೇಡ ಅಂತ ಭಗವಂತ ಹೇಳಿದ್ದಾರೆ. ಫಲ ನೋಡಿಕೊಂಡು ಕರ್ಮ ಮಾಡೋ ಅಭ್ಯಾಸ ಮಾಡಬೇಡ. ಇದು ಮೂಲದ ಅರ್ಥ ಮಾಡ್ಕೊಳ್ಬೇಕಾದ ಮಾತು. ಫಲ ಏನು ಫಲ, ಮಾತೆತ್ತಿದ ಏನು ಫಲ ಕರೆದಿರ್ತಾರೆ. ಏನೋ ಕೇಳಿ, ಏನಾದರೂ ಕೇಳಿ ಏನು ಕೊಡ್ತೀರಿ ಅಂತ ಕೇಳೋದು. ಚಿಕ್ಕ ಮಕ್ಕಳು ಅಭ್ಯಾಸ ಆಗಿರುತ್ತೆ ಪಾಪ. ಅಲ್ಲಿ ಅಲ್ಲಿ ಇಂತ ಕೊಡಯ್ಯ, ಅಲ್ಲಿ ಒಂದು ಪಾತ್ರೆ ತಂದ್ಕೊಡು ಅಂತ ಕೇಳಿದ್ರೆ, ನಾ ಏನು ಕೊಡ್ತೀನಿ, ಅವನು ಚಾಕ್ಲೇಟ್ ಕೊಡ್ತೀರಯ್ಯ, ಆ ತೊಗೊಂಡ್ಬಿಡ್ತಾನೆ. ಅವನು ಬಟ್ಟೆ ಅದಕ್ಕೆ ಏನು ಕೊಡ್ತೀನಿ ಮತ್ತೆ ಕೇಳ್ತಾನೆ. ಚಿಕ್ಕ ಮಕ್ಕಳು ಬುದ್ಧಿ ಅದು, ದೊಡ್ಡವರಾದರೆ ಹೇಳಿದ್ದೆ ಸಾಕು ತರ್ಕೊಡ್ತಾನೆ. ದೊಡ್ಡವರು ಹೇಳಿದ್ದಾರೆ ಮಾಡಬೇಕು ಅಂತ ಭಾವನೆಯಿಂದ ಮಾಡ್ತಾನೆ. ಚಿಕ್ಕ ಮಕ್ಕಳಿಗೆ ಫಲ ತೋರಿಸ್ಬೇಕಾಗುತ್ತೆ. ಚಿಕ್ಕ ಮಗುವಾಗಿದ್ದ ಸರಿನೆ, ದೊಡ್ಡವನದ ಹಾಗೆ ಮಾಡಬಾರದು. ಅದು ಫಲಾಪೇಕ್ಷೆಯಿಂದ ಕರ್ಮ ಮಾಡೋ ಅಭ್ಯಾಸ ಮಾಡಬೇಡ. ಇವತ್ತು ಎಷ್ಟೋ ಜನ ಇರ್ತಾರೆ, ಮಠಕ್ಕೋ ದೇವಸ್ಥಾನಕ್ಕೂ ಊಟಕ್ಕೆ ಹೋಗಿಬಿಟ್ಟಿರ್ತಾರೆ, ಸೇವೆ ಕೊಟ್ಬಿಟ್ಟಿರ್ತಾರೆ. ಯಾರೇ ಯಾಕೆ ಸೇವೆ ಕೊಟ್ಟಿ ಅಂತ ಕೇಳಿದರೆ, ಊಟ ಭಾಳ ಚೆನ್ನಾಗಿರುತ್ತೆ ಅಂತ ಯಾರು ಹೇಳಿ ಕೇಳಿದ್ದೇನೆ. ಅದಕ್ಕೆ ಹೋಗಿದ್ದು ಬಾಯ್ಬಿಟ್ಟು ಹೇಳಿದ್ರೆ ಸಾಧ್ಯ ಹೇಳಿದ್ರೆ ಬೈಸ್ಕೊಂಡ್ಬಿಡ್ತಾರೆ, ಮರ್ಯಾದೆ ಹೋಗುತ್ತೆ ಅವನಿಗೆ. ಊಟಕ್ಕೆ ಅಂತ ಕೊಟ್ಟಿದ್ದೆ, ಸ್ವೀಟ್ ಮಾಡಿದ್ರು ಅಂತ ಕೊಟ್ಟಿದ್ದೆ ಅಂತ ಏನು ಮಾಡಬೇಕು ಅದಕ್ಕೆ. ಎಂಥ ಗ್ರೇಡ್ದಾರೆ, ದರಿದ್ರ ಬುದ್ಧಿದ್ದು ಬೈತಾರೆ ಜನಗಳು. ಕೇಳೋರಿಗೆ ಮನಸ್ಸಲ್ಲಿರುತ್ತೆ, ಹೇಳೋರು ಮನಸ್ಸಲ್ಲಿ ಬಾಯಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಅದನ್ನು. ಯಾಕೆಂದರೆ ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅನುಗ್ರಹ ಮಾಡಲಿ ಅಂತ ಕೊಟ್ಟಿದ್ದೆ ನಾನು, ಪ್ರಸಾದ ಅಂತ ತಗೊಂಡೆ. ಈ ಮಾತಾಡಬೇಕಾಗುತ್ತೆ. ಈ ಮಾತನ್ನು ಹೇಗೆ ದೇವಸ್ಥಾನಕ್ಕೆ ಹೋದಾಗ ಹೇಳ್ತೇವಲ್ಲ, ಇಡೀ ಜಗತ್ತೇ ದೇವಸ್ಥಾನವಾದ್ದರಿಂದ ಪ್ರತಿ ಕ್ಷಣದಲ್ಲೂ ಅನುಸಂಧಾನ ಆಗಿರಬೇಕು. ಪ್ರತಿ ಕ್ಷಣದಲ್ಲೂ ಕೂಡ ನಾವು ಊಟಕ್ಕೆ ಇದಕ್ಕೆ ಮನಸ್ಸಲ್ಲ, ದೇವರ ಅನುಗ್ರಹಕ್ಕೋಸ್ಕರ ಅದನ್ನೇ ನಾವು ಸಂಕಲ್ಪದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ನಾವು ಮತ್ತೆ ಮತ್ತೆ ಹೇಳಿದ್ರೆ ನಮಗೆ ಕಷ್ಟವಾಗುತ್ತೆ ಅಂತೇಳಿ ಸಂಕಲ್ಪದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ, ಏನೇ ಕೆಲಸವನ್ನು ಮಾಡಲಿ ಅದು ಮೂಲ ಮಂತ್ರದಂಥ ಮಾತುಗಳವು, ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆಯಿತು. ಈ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ಪರಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತು ಭೂಹು ಕರ್ಮಫಲಂ ಕೃತೌ ಹೇತು ಯಶ್ಯ. ನೀನು ಕರ್ಮಫಲವನ್ನೇ ಕರ್ಮಾಚರಣೆಗೆ ಸಾಧನವನ್ನಾಗಿ ಮಾಡಿಕೊಂಡು ಬಿಡಬೇಡ. ಇವತ್ತಿನ ಕಾಲ ತುಂಬ ಬೇಕಾದದ್ದು ಒಂದು, ಯಾವನು ಫೈಲ್ ಇಟ್ಕೊಂಡಿರ್ತಾನೆ, ಸ್ವಲ್ಪ ಕಳಿಸ್ಕೊಡಿ ಅಂದರೆ ನಂಗೇನು ಕೊಡ್ತೀರಿ ಅಂತ ಕೇಳ್ತಾನೆ ಭಗವಂತ. ಅದನ್ನು ಬಿಟ್ಟುಬಿಡೋ ಅಭ್ಯಾಸ ಅಂತ ಹೇಳ್ತಾನೆ. ಆ ಮಾತು ಕೇಳಬೇಡ ನಿನಗೆ, ಆ ಮಾತು ಕೇಳೋದಕ್ಕೆ ಹೋಗಬೇಡ. ನೀನು ಫಲವನ್ನು ನೋಡಿ ಕರ್ಮ ಮಾಡೋ ಅಭ್ಯಾಸ ಮಾಡಬೇಡ. ಮತ್ತೆ ಹೇಗೆ ಮಾಡಬೇಕು, ಅವ್ನು ಹೇಗೆ ಬದುಕಬೇಕು ಅಂತ ಕೇಳಿದ್ರೆ, ಸಂಬಳ ಕೊಟ್ಟಿಲ್ಲ ನನಗೀಗ, ಸಂಬಳ ಕೊಟ್ಟಿಲ್ಲ ಆದ್ರೂ ಬದುಕು, ಇದಕ್ಕೆ ಕೊಡಬೇಕು ಈ ಮಧ್ಯೆ, ಆ ಸಾಲವಿಲ್ಲ, ಸಂಬಳ ಸಾಲವಿಲ್ಲ ಅಂತ ಹೇಳು. ಇವತ್ತು ದುಡ್ಡು ಕೇಳಬೇಡ, ಸುಲಭ ಅದು, ಸಂಬಳ ಕೊಡೋ ಸಾಲ ಗಲಾಟೆ ಮಾಡೋದಕ್ಕೆ. ಆದರೆ ಇವತ್ತು ದುಡ್ಡು ಕೇಳೋ ರೆಮಿಡಿ ಅಲ್ಲ, ಅದಕ್ಕೋಸ್ಕರ ಇವತ್ತು ಕೂಡಿಸಿರೋದೆ, ನೀನು ಕಲೆಕ್ಟ್ ಆಗಿ ಕೂಡಿಸಿರೋದೆ, ಫೈಲ್ ಮುಂದಕ್ಕೆ ಕಳಿಸೋಕ್ಕೋಸ್ಕರ ಯಾಕೆ ಇಟ್ಕೊಂಡು ಕೂತಿದ್ದೆ ಹಾಗಿದ್ರೆ? ಉತ್ತರ ಇಲ್ಲ. ಭಗವಂತ ಹೇಳ್ತಾನೆ, ಫಲವನ್ನು ನೋಡಿ ಕರ್ಮ ಮಾಡೋ ಅಭ್ಯಾಸ ಬಿಟ್ಟುಬಿಡು ಅಂತ ಹೇಳಿದ್ದ. ಫಲವನ್ನು ನೋಡಿ ಕರ್ಮ ಮಾಡೋ ಅಭ್ಯಾಸ ಬಿಟ್ಟುಬಿಡು. ಇದು ಮಠಗಳಿಗೆ ಎಷ್ಟು ಜನ ಹೋಗ್ತಾರೆ, ಸೇವೆ ಕೊಡಬೇಕಲ್ಲ, ಎರಡು ನೋಡ್ತಾರೆ, ಸೇವೆ ದುಡ್ಡೆಷ್ಟು, ಊಟಕ್ಕೆ ಎಷ್ಟು ಜನ ಕಲವು ಮಾಡ್ತಾರೆ ನೋಡ್ತಾರೆ. ಸೇವೆಗೆ ಎಷ್ಟು ದುಡ್ಡು, 50 ರೂಪಾಯಿ ಇಬ್ಬರು ಬರಬಹುದು, 100 ರೂಪಾಯಿ 4 ಜನ ಬರಬಹುದು, ಯಾವುದು ಕೊಟ್ಟ ಬೆನಿಫಿಷಿಯಲ್ ಯೋಚನೆ ಮಾಡ್ತಾನೋ, ಯಾವುದು ಕೊಟ್ಟ ಹೆಚ್ಚು ಊಟ ಮಾಡೋಕ್ಕೆ ಸಾಧ್ಯ ಉಂಟು ನೋಡಿ ಕೊಡ್ತಾನೆ. ಈ ರೀತಿ ಕೊಡಬೇಡ, ಆಮೇಲೆ ಹೋಗೋದು ಯಾಕೆ, ಬರೀ 25 ಬರೆಸಿಬಿಟ್ಟೆ, ಒಬ್ಬನೇ ಹೋಗಿದ್ದೆ ಅದಕ್ಕೆ 25 ಬರೆಸಿಬಿಟ್ಟೆ ಅಂತ ಹೇಳೋದು, ಎಲ್ಲರೂ ಹೋಗಿ ಸರ್ವಸೇವೆ ಬಳಸ್ತಿದ್ದೆ ಅಂತ ಹೇಳೋದು ಈ ಲೆಕ್ಕನ? ಒಬ್ಬನೇ ಹೋಗಿರ್ತಾನೆ, ಸರ್ವಸೇವೆ ಬರೆಸಿಬಿಡ್ತಾನೆ, ರಥೋತ್ಸವ ಬರೆಸಿಬಿಡ್ತಾನೆ, ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದೆ? ಅಯ್ಯೋ ದುಡ್ಡಿಗೆಲ್ಲ ಮಾಡಿಸಿದ್ದೆ ನಾನು, ಪ್ರೀತನಾಗ ದೇವ್ರ ಪ್ರೀತನಾಗಿ ಅಂತ ಮಾಡಿಸಿದ್ದೇನೆ. ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ ಈಗ. ಅಂದರೆ ಫಲದ ಲಿಸ್ಟು ಎರಡೆರಡು ನೋಡಬೇಡ, ಸೇವಾ ಲಿಸ್ಟ್ ನೋಡಿ, ಎಷ್ಟರ ಊಟಕ್ಕೆ ಅಂತ ನೋಡ್ಲಿಕ್ಕೆ ಹೋಗಬೇಡಿ. ಅದನ್ನೇ ಮಾ ಕರ್ಮಫಲ ಹೇತುರ್ಭೂಹು, ಕರ್ಮಫಲಕ್ಕೆ ಹೇತುವೆ ನಿನ್ನ ಕರ್ಮಾಚರಣೆಗೆ ಒಂದು ನಿಮಿತ್ತವಾಗದಿರಲಿ ಅಂತ ಭಗವಂತ ಹೇಳ್ತಾನೆ. ಕರ್ಮದ ಫಲ ನಿನ್ನ ನಿಮಿತ್ತಕ್ಕೆ, ಕರ್ಮಾಚರಣೆ ನಿಮಿತ್ತಕ್ಕೆ ಎಂದೂ ಕಾರಣವಾಗದಿರಲಿ. ಎಷ್ಟು ಸೂಕ್ಷ್ಮವಾದಂಥ ನಿತ್ಯ ಜೀವನಕ್ಕೆ ಬೇಕು ಭಗವದ್ಗೀತೆ, ಪರಲೋಕಕ್ಕೆ ಬೇಕು ಎಂಬುದಿರಲಿ ಒಂದು ಕಡೆಗೆ, ನಮ್ಮ ನಿತ್ಯ ಜೀವನಕ್ಕೆ ಬೇಕದು ಒಂದು. ಈ ರೀತಿ ಬದುಕದೇ ಹೋದರೆ ಮನೆಯನ್ನು ಸರಳಾಗಿ ಬರೋ, ಸರಿಯಾಗಿ ಬದುಕಲಿಕ್ಕೆ ಬರೋದಿಲ್ಲ. ನಿತ್ಯ ಜೀವನದಲ್ಲೂ ಕೂಡ ಅವನು ಬದುಕಲಿಕ್ಕಾಗೋದಿಲ್ಲ, ಹೊರಗೋಡಕ್ಕಾಗೋದಿಲ್ಲ ಅಂತ ಅರ್ಥವನ್ನು ಭಗವದ್ಗೀತೆ ಹೇಳಿದ್ದಕ್ಕೆ ಅದನ್ನು ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ. ಗೀತೆ ನಮ್ಮ ಹೃದಯದ ಮಂತ್ರವಾಗಬೇಕು, ಪ್ರತಿ ಕ್ಷಣದಲ್ಲೂ ಕೂಡ ಉದ್ಧಾರ ಮಾಡತಕ್ಕಂತಹ ಅಪೂರ್ವವಾದ ಕೃತಿ ಅದು. ಎಲ್ಲೆಲ್ಲೋ ಏನೇನು ಚೂರುಚೂರು ಕೇಳಿದ್ರೆ ಒಟ್ಟಿಗೆ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಅದಕ್ಕೆ ಸಾರ ಸಂಗ್ರಹ ಅಂತ ಹೇಳ್ತಾರೆ. ಸಮಸ್ತ ಶಾಸ್ತ್ರದ ಸಾರವನ್ನು ಒಂದೇ ಕಡೆ ಕೇಳುತ್ತೇವೆ. ಸರ್ವೋಪನಿಷದೋ ಗಾವಃ ದುಗ್ಧಾ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವಃ, ಎಲ್ಲ ಉಪನಿಷತ್ತುಗಳು ಗೋವುಗಳಾದರೆ ಭಗವದ್ಗೀತೆ ಅದರ ಕ್ಷೀರವಾಗಿದೆ. ಅದನ್ನು ಕರೆದುಕೊಟ್ಟ ಗೋಪಾಲಕನೇ ಗೋವಿಂದ, ಸಾಕ್ಷಾತ್ ನಾರಾಯಣ ಅದನ್ನು ಕರೀತಾ ಇದ್ದಾನೆ. ಪಾರ್ಥೋ ವತ್ಸಹ, ಅರ್ಜುನ ಅದಕ್ಕೆ ಕರುವಾಗಿ ನಿಂತಿದ್ದಾನೆ. ಸುಧೀಹಿ ಭೋಕ್ತ ಅಂತ ಒಳ್ಳೆಯ ಮನಸ್ಸಿನ ಜನಗಳೆಲ್ಲ ಆ ಕ್ಷೀರಪಾನಕ್ಕೆ ಅರ್ಹತೆ ಪಡಿತಾರೆ ಎಂಬುದನ್ನು ಒಳ್ಳೆ ಮಾರ್ಮಿಕವಾಗಿ ಶ್ಲೋಕ ಮುಂದಿಟ್ಟಿದೆ. ಆ ದೃಷ್ಟಿಯಲ್ಲಿ ಮಾ ಕರ್ಮ ಫಲ ಹೇತುರ್ಭೂಹು. ಕೊನೆಯದಾಗಿ ಮಾತೆಯ ಸಂಗೋಸ್ವ ಕರ್ಮಣಿ, ಕೊನೆಯ ಮಾತದು ಒಂದು, ಮಾತೆಯ ಸಂಗೋಸ್ವ ಕರ್ಮಣಿ. ಕೃಷ್ಣ ಕರ್ಮ ಮಾಡಬೇಕು ಅಂತ ಹೇಳ್ತೀಯ, ಶುದ್ರ ಪದ ಕೇಳಬಾರ್ದು ಅಂತೀಯ, ಮಹತ್ಪದ ಕೇಳಬೇಕು ಅಂತೀಯ, ಫಲ ನಾವು ತೊಗೊಳಕ್ಕೆ ಬರೋದಿಲ್ಲ ನೀನೇ ಕೊಡಬೇಕು ಅಂತ ಹೇಳ್ತೀಯ, ಕರ್ಮದ ಫಲವನ್ನು ನೋಡಿ ಕರ್ಮ ಮಾಡಬಾರ್ದು ಅಂತ ಹೇಳ್ತೀಯ. ಇಷ್ಟೆಲ್ಲ ಮಾಡೋದಕ್ಕಿಂತ ಕರ್ಮನೆ ಬಿಟ್ಟುಬಿಟ್ರೆ ಸುಮ್ಮನೆ ತಂಟೆನೇ ಬೇಡ, ಕರ್ಮನೆ ಬಿಟ್ಟುಬಿಟ್ರೆ. ತಕ್ಷಣ ಹೇಳ್ತಾನೆ ಮಾತೆಯ ಸಂಗೋಸ್ವ ಕರ್ಮಣಿ, ಫಸ್ಟ್ ಆಗಿ ಕೆಲಸ ಮಾಡಬೇಡ ಮಹಾರಾಯ, ಕರ್ಮ ಮಾಡಲೇಬೇಕು ಅಂತ ಹೇಳ್ತಾನೆ. ಮಾತೆಯ ಸಂಘ ಅಸ್ತು ಅಕರ್ಮಣಿ, ಅಕರ್ಮಣಿ ಅಂದರೆ ಕರ್ಮ ಅಕರಣೇವ, ವಿರುದ್ಧ ಕರ್ಮ ಕರಣೇವ, ಎರಡರ್ಥ. ಅದಕ್ಕೆ ನೀವು ತೋಚಿದ್ರೆ ಮಾಡಲಿಕ್ಕೂ ಹೋಗಬೇಡ, ಹೇಳಿದ್ರೆ ಬಿಡ್ಲಕ್ಕೂ ಹೋಗಬೇಡ, ಏನು ಪ್ರಿಸ್ಕ್ರೈಬ್ ಆಗಿದೆ ಅದನ್ನು ಮಾಡಲೇಬೇಕು ಅಂತ ಭಗವಂತ ಹೇಳ್ತಾರೆ. ಮಾತೇ ಸಂಘ ಅಸ್ತು ಅಕರ್ಮಣಿ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಮಾ ಕರ್ಮಫಲ ಹೇತುರ್ಭೂಹು, ಮಾತೇ ಸಂಗೋಸ್ವ ಕರ್ಮಣಿ. ಮೂರು ಕಡೆಗೆ ಮಾ ಬಂದಿತ್ತು. ಮಾ ಅಂದರೆ ಡೋಂಟ್ ಅಂತ ಅರ್ಥ, ಇಂಗ್ಲೀಷ್ನಲ್ಲಿ ಡೋಂಟ್ ಅಂಬದೇ ಇದರಲ್ಲಿ ಮಾ ಅಂತಾಗಿತ್ತು. ಕರ್ಮಣ್ಯೇವಾಗಿ ಮಾಡಬೇಕಾದ್ದು ಒಂದೇ, ಮಾಡಬಾರದ್ದು ಮೂರು, ಮಾಡಬೇಕಾದ್ದು ಒಂದು, ಮಾಡಬಾರದ್ದು ಮೂರು. ಮಾಡಬೇಕಾದ್ದೇನೋ ಕರ್ಮಣ್ಯೇವ ಅಧಿಕಾರ, ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು. ಮಾಡಬಾರದ್ದೇನೋ ಶುದ್ರ ಫಲ ಕೇಳೋದು, ನೀನೇ ಫಲ ಕೇಳೋದಕ್ಕೆ ಹೋಗೋದು, ಫಲವನ್ನು ನೋಡಿ ಕರ್ಮಾಚರಣೆ ಮಾಡೋದು, ಕರ್ಮವನ್ನೇ ಮಾಡದೇ ಇರೋದು, ಇವನ್ನೆಲ್ಲ ಬಿಟ್ಟುಬಿಡು ಅಂತ ಹೇಳಿದ್ದಾರೆ. ಇವತ್ತು ಗುಡ್ಡನ್ನು ಮಾಡಬೇಡ ಅಂತ ಹೇಳಿದರೆ ತಪ್ಪದೇ ಮಾಡ್ತಿದ್ದೇವೆ ನಾವೀಗ. ಏನು ಮಾಡಬಾರ್ದು ಭಗವಂತ ಹೇಳಿದ್ದಾನೆ, ಫಲ ಕೇಳಬಾರ್ದು, ಬರೀ ಫಲನೇ ಕೇಳೋದು, ಫಲ ನೋಡಿ ಕೆಲಸ ಮಾಡಬಾರ್ದು, ಅದನ್ನು ನೋಡದೆ ಕೆಲಸನೇ ಮಾಡೋದಿಲ್ಲ, ನೋಡಿಯೇ ಮಾಡೋದು. ಮಾತೆಯ ಸಂಗೋಸ್ತ ಕರ್ಮಣಿ, ಕರ್ಮ ಬಿಡದೆ ಮಾಡಲೇಬೇಕು ಅಂತ ಹೇಳಿದರೆ ಕರ್ಮ ಮಾಡೋದನ್ನೇ ಬಿಡ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಎಷ್ಟು ಸಂಧ್ಯಾ ಅವನು ಎಷ್ಟು ಜನ ಮಾಡ್ತಾರೆ ಯೋಚನೆ ಮಾಡಿ, ಅದನ್ನ ಯಾಕೆ ಮಾಡಬೇಕು ಅಂತ ಅನೇಕರ ವಾದ. ಸಂಧ್ಯಾವನ ಏನು ತಗೋ ಪ್ರಾರ್ಥನೆ ಅಂತ ಅರ್ಥ, ಸಂಧ್ಯಾ ವಂದನೆ ಅಂದರೆ ಪ್ರಾರ್ಥನೆ, ವಂದನ ಪ್ರಾರ್ಥನಾ. ಯಾರಿಗೆ ಯಾರಿಗೆ ಪ್ರಾರ್ಥನೆ ಮಾಡೋದು? ಭಗವಂತನಿಗೆ. ಸಂಧ್ಯಾ ಅಂತಿದೆಯಲ್ಲ, ಸಂಧ್ಯೆಗೆ ಪ್ರಾರ್ಥನೆ ಮಾಡ್ತೇವಾ? ಅಲ್ಲ, ಸಂಧ್ಯಾಕಾಲೇ ವಂದನಮ್ಮಷ್ಟೆ, ಸಂಧ್ಯಾಕಾಲದಲ್ಲಿ ಮಾಡ್ತಕ್ಕಂಥ ಭಗವಂತನ ವಂದನೆ, ಸಂಧ್ಯೆಗೆ ಮಾಡ್ತಕ್ಕಂಥ ವಂದನೆ ಅಲ್ಲ, ಸಂಧ್ಯಾಕಾಲದಲ್ಲಿ ಮಾಡ್ತಕ್ಕಂಥ ವಂದನೆ. ಬರೀ ವಂದನೆ ಅಂತ ಹೇಳಿದ್ರೆ ಸಂಧ್ಯಾ ವಂದನೆ ಅಂತ ಯಾಕೆ ಹೇಳಿದರು? ಅದು ಮಾಡೋ ಟೈಮ್ ಹೇಳ್ತಾ ಇದೆ, ಅದರಿಂದ ಟೈಮ್. ಸಂಧ್ಯಾ ವಂದನೆ ಮಾಡ್ತೇನೆ ಅಂತ ಹೇಳಲ್ಲ, 99 ಮೋಸ ಮಾಡ್ತಾರೆ. 9 ಕಡೆ ಸಂಧ್ಯಾನೆ ಮಾಡ್ತೇನೆ ಅಂದರೆ ಸಂಧ್ಯಾಕಾಲನೇ ಇಲ್ಲಾಗ ಸಂಧ್ಯಾನೆ ಮಾಡೋದೇನು ಬಂತವನು? ಸಂಧ್ಯಾ ವಂದನೆ ಮಾಡ್ತೇನೆ ಅಂತ ಹೇಳಿದ್ರೆ ಸಂಧ್ಯಾಕಾಲ ಆಗಿರಬೇಕು ಫಸ್ಟ್. ಅದು ಸಂಧ್ಯಾ ವಂದನೆ ಅನ್ನೋ ಪದ ಆ ಟೈಮನ್ನು ತಿಳಿಸೋಕ್ಕೋಸ್ಕರ ಬಂದಿರತಕ್ಕಂಥ ಪದ. ಆ ಟೈಮ್ಗೂ ಕೆಲಸಕ್ಕೂ ಸಿಂಕ್ರನೈಸ್ ಆಗಬೇಕು. ಅದೇ ಸಂಧ್ಯಾ ಪ್ರಾತಃಕಾಲದ ಕೆಲಸ ಅಂತ ಹೇಳಿದ ಮೇಲೆ ಪ್ರಾತಃಕಾಲನೇ ಮಾಡಬೇಕು, ಸಂಧ್ಯಾಕಾಲದ ಕೆಲಸ ಸಂಧ್ಯಾಕಾಲದಲ್ಲೇ ಮಾಡಬೇಕು, ಆಗ ಎಫೆಕ್ಟಿವ್ ಆಗುತ್ತೆ. ಅದೇ ಎಫೆಕ್ಟಿವ್ ಆಗೋದೇ ಇಲ್ಲ, ತುಂಬ ಸಂಧ್ಯಾ ವಂದನೆ ಮಾಡೋದಿಲ್ಲ, ಒಳ್ಳೆಯದಾಗೋದಿಲ್ಲ. ಕೆಲ ಮಾಡ್ತಾರೆ ಆದರೂ ಒಳ್ಳೆಯದಾಗೋದಿಲ್ಲ, ಕಾರಣ ಸಂಧ್ಯಾಕಾಲದಲ್ಲಿ ಮಾಡದೆ ಹೋಗೋದ್ರಿಂದ ಕೆಲಸಕ್ಕೆ ಬರೋದಿಲ್ಲ ಅದು. ಆ ದೃಷ್ಟಿಯಲ್ಲಿ ಸಂಧ್ಯಾ ವಂದನೆ ಭಗವಂತನ ಪೂಜೆ, ಭಗವಂತನ ಆರಾಧನೆ, ಭಗವಂತನ ಸ್ತೋತ್ರ, ಅದರ ಮಾಡೋದಿಲ್ಲ. ದೇವ್ರ ಧ್ಯಾನ ಕೆಲವು ಇರ್ತಾರೆ, ಸಂಧ್ಯಾನೆ ಮಾಡೋದಿಲ್ಲ, ದೇವ್ರ ಧ್ಯಾನ ಮಾಡ್ತೇವೆ. ದೇವ್ರ ಧ್ಯಾನ ಅರ್ಥ ತಿಳ್ಕೊಂಡಿದ್ದೀರಿ ಹೇಗಿದ್ರೆ? ಸಂಧ್ಯಾಕಾದನೆ ಮಾಡೋ ವಂದನೆ ಸಂಧ್ಯಾ ವಂದನೆ, ಅದೇ ದೇವರ ಧ್ಯಾನ. ಗಾಯತ್ರಿ ಮಂತ್ರವೇ ಜಪ. ಧ್ಯೇಯಸ್ಥದ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸರ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಖ ಚಕ್ರ. ಇದೇ ಧ್ಯಾನ. ಅದು ಏನು ಮಾಡ್ತೇನೆ ಅಂತಾನೆ, ಏನು ಮಾಡೋದಿಲ್ಲ ಅಂತಾನೆ, ಅವ್ರಿಗೆ ಅರ್ಥನೇ ಆಗಿಲ್ಲ. ಅದಕ್ಕೆ ನಾವು ಸಂಧ್ಯಾನೆ ಮಾಡೋದಿಲ್ಲಪ್ಪ, ದೇವ್ರ ನಮಸ್ಕಾರ ಮಾಡಿಬಿಡ್ತೇವೆ, ಏನಾಗ್ತದೆ ಊಟ ಮಾಡೋದಿಲ್ಲಪ್ಪ, ಬರೀ ಆಹಾರ ತಿಂದುಬಿಡ್ತೇವೆ ಅಂತ ಹೇಗೆ ಆಗುತ್ತೆ? ಇದೇನು ಇರ್ತೇನೆ, ಅದು ಅರ್ಥ ಗೊತ್ತಿಲ್ಲದೆ ಮಾತಾಡ್ತಿದ್ದೇನೆ ಅಷ್ಟೇ. ಮತ್ತೆ ನಾವು ತೋರಿಸ್ದೆ ಯಾಕೆ ಮಾಡಬಾರ್ದು? ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅಂದರೆ, ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅಂತ ತೋರಿಸ್ದಾಗ ಯಾತಕ್ಕೆ ಮಾಡಬಾರ್ದು ಅಂತ ಕೇಳಿದ್ರೆ ಅದು ಪ್ರೋಫಾರ್ಮ ಅಂತ ಹಾಕೊಟ್ಬಿಟ್ಟಿದ್ದಾರೆ. ಕಾಲೇಜಲ್ಲ ಗಲಾಟೆ ನಡೀತಿದೆ ಅಲ್ಲಿ, ಅಡ್ಮಿಷನ್ ನಡೀತಾ ಇದೆ ಈಗಾಗಲೇ. ಹೋಗ್ಬಿಟ್ಟು ಚೀಟಿಯಲ್ಲಿ ಬರ್ಕೊಟ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಇವಳನ್ನ ಪ್ರಿಸ್ಕ್ರೈಬ್ ಅಪ್ಲಿಕೇಶನ್ ಫಾರ್ಮ್ ತಗೋಬೇಕು. ಪ್ರಿಸ್ಕ್ರೈಬ್ ಫಾರ್ಮ್ಲ್ಲಿ ಅಪ್ಲೈ ಮಾಡಿದ್ರೆ ಮಾತ್ರ ಅವರು ರಿಸೀವ್ ಮಾಡಿಲ್ಲ, ರಿಸೀವೇ ಮಾಡೋದಿಲ್ಲ ಅಪ್ಲಿಕೇಶನ್. ಇಷ್ಟು ಪುಟ 10 ಪುಟ ಅವರು ಬಾಂಡ್ ಪೇಪರ್ಲ್ಲಿ ಬರೆದು ಹಾಕಿದ್ರು ಕೂಡ ಸ್ಟಾಂಪ್ ಪೇಪರ್ ಬರೋದಾಗಿದ್ರೆ ತಗೊಳ್ಳೋದಿಲ್ಲ. ಸ್ಟಾಂಪ್ ಪೇಪರ್ ಹೋಗ್ಬಿಟ್ಟು ತಂದು 1,000 ರೂಪಾಯಿ ಸ್ಟಾಂಪ್ ಪೇಪರ್ ಬರ್ಕೊಂಡು ರಿಜೆಕ್ಟ್ ಮಾಡ್ತಾರೆ ಅವರು. ಅಪ್ಲಿಕೇಶನ್ ಫಾರ್ಮಲ್ಲೇ ಕೊಡಬೇಕು, ಇಲ್ಲಿ ಹೊರ ತಗೊಳ್ಳೋದಿಲ್ಲ. ಪ್ರಿಸ್ಕ್ರೈಬ್ ಫಾರ್ಮ್ ಅಂತೇವಲ್ಲ, ಅದು ಪ್ರಾರ್ಥನೆ ಮಾಡೋಕ್ಕೆ ಅಂತ ಹೋಗ್ತೀರಿ. ಏನು ಮಾಡೋಕ್ಕೆ ನಿಮಗೆ ಗೊತ್ತಿಲ್ಲ, ಮಾಡೋ ಕ್ರಮ ನಮ್ಮ ಜ್ಞಾನಿಗಳು ಹಾಕ್ಕೊಟ್ಟಿದ್ದಾರೆ, ಋಷಿಮುನಿಗಳು ಹಾಕ್ಕೊಟ್ಟಿದ್ದಾರೆ, ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ನಾವು ಅದನ್ನು ಮಾಡೋದ್ರೆ ಐ ಡೋಂಟ್ ಬಿಲೀವ್ ಇನ್ ಆಲ್ ಸಸ್ ಥಿಂಗ್ಸ್ ಅಂತ ಹೇಳ್ಬಿಡೋದು. ಅದು ಐ ಡೋಂಟ್ ಬಿಲೀವ್ ಇನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿದ್ರೆ ಯು ಡೋಂಟ್ ಬಿಲೀವ್ ಇನ್ ಅವ್ರು ಕ್ಯಾರೆಕ್ಟ್ ಕಳಿಸಿಬಿಡ್ತಾರೆ ಕಡೆಗೆ ಅಷ್ಟೇ, ಕೆಟ್ಟ ಔಟ್ ಅಂತ ಹೇಳ್ತಾರೆ. ನೀನು ಬಿಲೀಫ್ ಯಾರು ಕೇಳ್ತಾರೆ ಅಲ್ಲಿಗ? ಅಲ್ಲಿ ಹೋಗಿ ವಾದ ಮಾಡಿ ನೋಡೋಣ. ಈಗ ಅವೆಲ್ಲ ಅರ್ಥ ಆಗೋದಿಲ್ಲ, ಆ ಕ್ಯೂನಲ್ಲಿ ಬರಬೇಕಂತೆ, ಅಪ್ಲಿಕೇಶನ್ ತಗೋಬೇಕಂತೆ, ಫಿಲಪ್ ಮಾಡಬೇಕಂತೆ, ಪೇರೆಂಟ್ ಸಿಗ್ನೇಚರ್ ಅಂತೆ, ನನ್ನ ಸಿಗ್ನೇಚರ್ ಅಂತೆ, ಐ ಡೋಂಟ್ ಲೈಕ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳಿಬಿಟ್ರೆ, ಯು ಡೋಂಟ್ ಲೈಕ್ ಯು ಅಂತ ಹೇಳಿದ್ರೆ ಕಳಿಸ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ ಅದು. ಅವ್ರು ಸೀಟ್ ಬೇಕಲ್ಲೆಲ್ಲ ಮಾಡಲೇಬೇಕು. ನೀವೀಗ ಸೀಟ್ ಬೇಕು ಅಂದರೆ ಯಾರು ಕಂಡವ್ರ ಕಾಲು ಹಿಡಿತಾನೆ, ಏನೇನೋ ಮಾಡ್ತಾನೆ, ಯಾಕೆ ಬೇಕಲ್ಲ. ಈಗ ಅರ್ಥ ಮಾಡಿದ್ರೆ ಇಷ್ಟೆಲ್ಲ ಮಾಡಿಸಿದ ಗ್ಯಾರಂಟಿ ಇಲ್ಲ, ಮತ್ತೆ ಇಷ್ಟು ಸೀಟ್ ಕೊಡ್ತಾರಂತೇನಲ್ಲ, ಆದಷ್ಟು ಮಾಡೇ ಮಾಡ್ತಾನೆ. ಇವ್ರು ಭಗವಂತ ಹಾಗಲ್ಲ, ಮತ್ತೆ ಸಂಧ್ಯಾ ವಂದನೆ ಮಾಡಿ ಫಲ ಕೊಡೋದು ಯೋಚನೆ ಮಾಡ್ತೇನೆ ಅಂತ ಹೇಳೋದಿಲ್ಲ, ಕೊಟ್ಟೇ ಕೊಡ್ತೇನೆ ಅಂತ ಭಗವಂತ ಹೇಳ್ತಾರೆ. ಅಪ್ಲೈ ಮಾಡಿದವರೆಲ್ಲ ಸೀಟನ್ನು ಭಗವಂತನ ಸರ್ಕಾರದಲ್ಲಿ ಮಾತ್ರ, ಅಪ್ಲೈ ಮಾಡಿದವರೆಲ್ಲ ಸೀಟು ಕೊಡೋದು ಭಗವಂತ ಒಬ್ಬನೇ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವಃ, ಬನ್ನಿ ಬನ್ನಿ, ಇಷ್ಟ ಇದ್ದವರಿಗೆಲ್ಲ ನಾನು ಹೇಳಿದ ಮಾಡಿದ್ರೆ ಕೊಟ್ಟೇ ಕೊಡ್ತೇನೆ ಅಂತ ಹೇಳಿದ್ರು ಭಗವಂತ ಒಬ್ಬನೇನೆ. ಅದನ್ನು ನಾವು ನಂಬಿದವರು ಇನ್ನೇನು ನಂಬುತ್ತೇವೆ? ಆದ್ದರಿಂದ ಭಗವದ್ಗೀತೆ ಕೇಳಿದ್ಮೇಲೆ ಏನೋ ಮಾಡೋದು ಬೇಡ, ಅದು ಸಂಧ್ಯಾ ವಂದನೆ ಶುರು ಮಾಡಬೇಕು. ಪ್ರತಿಯೊಬ್ಬರು ಕೂಡ ಕಾಲಕಾಲಕ್ಕೆ ಭಗವಂತನನ್ನ ಅದೇ ಮಂತ್ರಗಳಿಂದ ಆರಾಧನೆ ಮಾಡಬೇಕು. ನಮ್ಮದೇ ಮಾತಿನಿಂದ ಪ್ರಯೋಜನ ಇಲ್ಲ. ನಾವು ಪ್ರಶ್ನೆ ಮಾಡಿಕೊಂಡ್ರೆ ಸಾಲದು. ಅಪೋಹಿಷ್ಟಾಮಯೋಭುವ ಆಪ್ತ ಸೂಕ್ತನೇ ಅಂತ ಹೆಸರು, ಅದರದ್ರೆ ಮಾಡ್ಕೋಬೇಕು. ಜಲಾಭಿಮಂತ್ರಣ ಆ ಮಂತ್ರ ಇದೆ, ಅದನ್ನೇ ಜಲಾಭಿಮಂತ್ರಣ ಮಾಡಬೇಕು. ಅಘಮರ್ಷಣ ಅದಕ್ಕೊಂದು ಮಂತ್ರ ಇದೆ, ನಮ್ಮ ದೇಹದೊಳಗಿನ ಪಾಪವನ್ನು ಕಡಿತಕ್ಕಂಥ ಶಕ್ತಿಯ ಮಂತ್ರ ಇದೆ. ನೋಡಿ, ಯಾವುದೇ ವಿಧವಾದಂತಹ ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ. ದೇಹದ ಒಳಗಿನ ಪಾಪವನ್ನು ಸಿಗತಕ್ಕಂಥ ಶಕ್ತಿ ಅದಕ್ಕಿದೆ. ಆ ಸೂಕ್ತ ಒಂದು ಹೇಳಿಬಿಟ್ರೆ ದೇಹದ ಒಳಗಿನ ಪಾಪ ಹೊರಗೋಗುತ್ತೆ. ಎಂಥ ಮ್ಯಾಜಿಕ್ ಅದು! ಅದನ್ನು ಮಾಡೋ ಶಕ್ತಿ ಅದಕ್ಕಿದೆ. ಸೂರ್ಯನಿಗೆ ಅರ್ಘ್ಯ ಕೊಟ್ಟಾಗ ಇಲ್ಲಿ ಕೊಡ್ತಕ್ಕಂಥ ಅರ್ಘ್ಯ ಸೂರ್ಯನ ಗತಿಯನ್ನು ಸರಿ ಮಾಡುತ್ತೆ ಅಂತ ಹೇಳ್ತಾರೆ. ನಾವು ಕೊಡೋ ಹೇಳೋದು ಮಂತ್ರ ಇಲ್ಲಿ, ಅರ್ಘ್ಯ ಕೊಡೋದು ಇಲ್ಲಿ, ಆ ಸೂರ್ಯನ ಗತಿ ಸೆಟ್ರೇಟ್ ಆಗುತ್ತಂತೆ. ಎಷ್ಟು ಆಶ್ಚರ್ಯ ಇದು! ಹೇಗೆ ನಂಬಬೇಕು ಅಂತ ಕೇಳಿದರೆ, ಸ್ವಿಚ್ ಇಲ್ಲಿದೆ ಲೈಟ್ ಅಲ್ಲಿದೆ ಲೆಕ್ಕ ಹಾಕಿರೋಣಂತೆ. ಈ ಸ್ವಿಚ್ ಇಲ್ಲಿದೆ ಲೈಟ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ಭಗವಂತ ಸೂರ್ಯನ ಚರಣೆಗೆ ಬೇಕಾದ ಸ್ವಿಚ್ಚನ್ನು ಸಂಧ್ಯಾ ವಂದನೆ ಅರ್ಘ್ಯದಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ತಾರೆ. ಅರ್ಘ್ಯದಲ್ಲಿ ಶಕ್ತಿ ಇದೆ. ಯಾರು ಸಕಾಲಕ್ಕೆ ಸರಿಯಾಗಿ ಅರ್ಘ್ಯಗಳನ್ನು ಕೊಡ್ತಾರೆ, ಅವರು ಸೂರ್ಯನ ಗತಿಯನ್ನು ಸರಿ ಮಾಡತಕ್ಕಂತಹ, ಯಾವುದೇ ವಿಧ ವಿಘ್ನಗಳನ್ನು ಇಲ್ಲದಂತೆ ಮಾಡತಕ್ಕಂತಹ ಪುಣ್ಯಕ್ಕೆ ಭಾಗಿಗಳಾಗ್ತಾರೆ. ಎಲ್ಲ ಯೋಚನೆ ಮಾಡಿದರೆ ಮತ್ತೆ ಡೋಂಟ್ ಡಿಸ್ಟರ್ಬ್ ಮಿ ಅಂತಾರಲ್ಲ, ಮತ್ತು ಧ್ಯಾನ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳೋದಿಲ್ಲ. ಆ ಬಾಹ್ಯರು ಅಪಸತ್ವಂತೆ ಭೂತೋಚ್ಚಾಟನ ಅಂತ ಹೇಳಿದ್ರೆ, ಭೂತೋಚ್ಚಾಟನ ಮಾಡಿ ಅಂತ ಹೇಳಿಬಿಡ್ತಾರೆ. ವಿಘ್ನ ಮಾಡಕ್ಕೆ ಬಂದರೆ ಭೂತಗಳಿದ್ದಾಗ ಅವ್ರು ಹೋಗಲಿ ಅಂತ ಅರ್ಥ ಅಷ್ಟೇ, ಇನ್ನೇನು ಅದಕ್ಕೆ. ಭೂತೋಚ್ಚಾಟನ ಅಂದ್ರೆ ಹಾಗೆ ನೋಡಿದ ತಕ್ಷಣ ಓ ಜಪ ಮಾಡ್ತಾನೆ, ಹತ್ರ ಹೋಗಬಾರದು ಅನ್ನೋ ಜ್ಞಾನ ಬರಬೇಕದು. ಅದೇ ರೀತಿ ಅಂಗನ್ಯಾಸ ಕರನ್ಯಾಸ ಅವೆಲ್ಲ ಏನು, ಧ್ಯಾನಕ್ಕೆ ಹೋಗತಕ್ಕಂಥ ಪ್ರೋಸೆಸ್ ಅದೆಲ್ಲ ಕೂಡ. ಆ ಸ್ಟೆಪ್ ಬೈ ಸ್ಟೆಪ್ ಧ್ಯಾನಕ್ಕೆ ಹೋಗ್ತಾನೆ ಅವನು. ಧ್ಯಾನ ಮಾಡ್ತಾನೆ, ಅಂಗನ್ಯಾಸ ಮಾಡ್ತಾನೆ, ಕರನ್ಯಾಸ ಮಾಡ್ತಾನೆ, ಧ್ಯೇಯ ಮಂತ್ರವನ್ನು ಹೇಳ್ತಾನೆ, ಆಮೇಲೆ ಮಂತ್ರ ಜಪ ಶುರು ಮಾಡ್ತಾನೆ. ಆಗ ಕಾನ್ಸಂಟ್ರೇಷನ್ ಡೆವಲಪ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಇವತ್ತು ಕಾರ್ ಡೈರೆಕ್ಟ್ ಫೋರ್ತ್ ಗೇರ್ ಹೇಗೆ ಬರುತ್ತೆ ಕಾರ್ ಬೇಕಲ್ಲ, ಸಾಧ್ಯನೇ ಇಲ್ಲ. ಸ್ಟಾರ್ಟ್ ಮಾಡೋದೇ ಬೇರೆ, ಮುಂದೆ ಸ್ಲೋ ಹೋಗೋದೇ ಬೇರೆ, ಚೇಂಜ್ ಮಾಡಬೇಕಾದ್ರೆ ಬೇರೆ. ಎಷ್ಟು ಪ್ರೊಸೆಸ್ ಇದೆ ಅದಕ್ಕೆ? ಈಗ ಅರ್ಜೆಂಟ್ ಇದೆ ಯಾವ ಬೇಡ, ಸೀದಾ ಫೋರ್ತ್ ಗೇರ್ಗೆ ಹೋಗುವಂತ ಕೇಳಿಬಿಟ್ರೆ ಹುಚ್ಚಾನ ಅವ್ನು ನಕ್ಕಬಿಡ್ತಾನೆ. ಡ್ರೈವರ್ಗೆ ಗೊತ್ತು, ಗೊತ್ತಿಲ್ಲ ಸಾಹೇಬನಿಗೆ ಏನು ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನೆ. ನಿಮ್ಗೆ ಗೊತ್ತೇ ಇಲ್ಲ, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಸಾರ್ ಅಂತ ಹೇಳ್ತಾನೆ. ಪ್ರೊಸೀಜರ್ ಇದೆ ಅದಕ್ಕೊಂದು. ಈಗ ಆ ರೀತಿ ಮಾಡಬೇಕು. ಅದು ಉಪಸ್ಥಾನ, ದೊಡ್ಡವರಿಗೆಲ್ಲ ಮಾಡ್ತಕ್ಕಂಥ ನಮಸ್ಕಾರ, ದಿಗ್ದೇವತೆಗಳಿಗೆ ಮಾಡ್ತಕ್ಕಂಥ ನಮಸ್ಕಾರ, ಎಲ್ಲ ದೊಡ್ಡ ದೊಡ್ಡ ಸೂಕ್ತಗಳ ಶಾಸ್ತ್ರಗಳ ಮಾತುಗಳು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಒಂದು ಶ್ಲೋಕ ಸಂಧ್ಯಾ ವಂದನೆಯಲ್ಲಿ ಬರುತ್ತೆ. ಇದನ್ನು ಆ್ಯಕ್ಚುಲಿ ಅದು ಭೀಷ್ಮಸ್ತವರಾಜ ಶ್ಲೋಕ. ಅದು ಭೀಷ್ಮಸ್ತವರಾಜ ಮಹಾಭಾರತದಲ್ಲಿ ಬರುತ್ತೆ. ಭೀಷ್ಮರ ಬಾಯಿಂದ ಬಂದ ಇಡೀ ಸ್ತೋತ್ರ, ಅದರಲ್ಲಿ ಒಂದು ಶ್ಲೋಕ ಹಾಕಿದ್ದಾರೆ. ಯಾತಕ್ಕೆ? ಭೀಷ್ಮಸ್ತವರ ಪೂರ್ತಿ ನಾವು ಹೇಳಬೇಕು. ಯಾವುದೇ ಕಾರಣಕ್ಕೆ ಹೇಳೋಕ್ಕಾಗದೆ ಹೋದರೂ ಕೂಡ ಒಂದು ಶ್ಲೋಕ ಆದರೆ ಹೇಳಿರೋಣ ಅಂತೇಳಿ ಸೇರಿಸಿಬಿಟ್ಟಿದ್ದಾರೆ. ಎಷ್ಟೆಷ್ಟು ಮಂತ್ರ ವಿಷ್ಣು ಸಹಸ್ರಮ ಹೇಳಲೇಬೇಕು. ನಮಗೆ ಅಕಸ್ಮಾತ್ ಯಾವುದೇ ಕಾರಣ ಬಿಡೋ ಸಂಭವ ಇರುತ್ತೆ. ಅದಕ್ಕೆ ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರೋಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಸಂಧ್ಯಾವಂದನೆ ಪ್ರತಿಯೊಂದನ್ನು ಸೇರಿಸಿಬಿಟ್ಟಿದ್ದಾರೆ, ಒಂದನ್ನು ಬಿಟ್ಟೇ ಇಲ್ಲ. ಆದ್ದರಿಂದ ಒಂದು ಸಂಧ್ಯಾವಂದನೆ ಮಾಡಿದಾಗ ಸಮಸ್ತ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ನಮಸ್ಕಾರ ಮಾಡಿದಂಥ ಪುಣ್ಯ ಬರೋದರಿಂದ ಅತಿ ಶ್ರೇಷ್ಠವಾದ ಪುಣ್ಯ ಲಾಭವಾಯಿತು. ಅದಕ್ಕೆ ಹೇಳ್ತಿರೋದು ಕೇಳೋದು, ಗೀತೆಗೆ ಸಂಧ್ಯಾವನ ಏನು ಸಂಬಂಧ ಅಂತ ಕೇಳಬೇಡಿ. ಅದೆಲ್ಲ ಮಾಡದೆ ಹೋದರೆ ಗೀತಾರ್ಥ ಆಗೋಕ್ಕೆ ಅವಕಾಶ ಅವಶ್ಯಕ ಎಂದೂ ಸಾಧ್ಯವಾಗೋದಿಲ್ಲ. ಅದೆಲ್ಲ ಬೇಕು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾ ತೇ ಸಂಗೋಸ್ತ್ವ ಕರ್ಮಣಿ. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಮತ್ತೆ, ಮಾ ಕರ್ಮಫಲ ಹೇತುರ್ಭೂಹು. ಕರ್ಮಫಲ ಹೇತು ನೀನಾಗಬೇಡ ಅಂತ ಅರ್ಥ. ಅದು ಕರ್ಮಫಲ ಹೇತು ನೀನಾಗಬೇಡ, ಏನು ಹಾಗಂದ್ರೆ ಅರ್ಥ? ಕರ್ಮಫಲಕ್ಕೆ ಯಾವನು ಕಾರಣನೋ ಅವನೇ ನಾನು ಅಂತ ನೀನು ತಿಳ್ಕೊಳ್ಳಬೇಡ ಅಂತ ಅರ್ಥ. ಕರ್ಮಫಲ ಕೊಡುವವನು ಯಾರು? ಭಗವಂತ. ಭಗವಂತನೇ ನಾನು ಅನ್ನೋ ತಪ್ಪು ತಿಳುವಳಿಕೆ ಹೊಂದಲಿಕ್ಕೆ ಹೋಗಬೇಡ ಅಂತ ಭಗವಂತ ಹೇಳ್ತಾನೆ. ಮುಂದೆ 16 ಅಧ್ಯಾಯದಲ್ಲಿ ಹೇಳ್ತಾನೆ, ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ್ ಅಸ್ಮಿ ಕೋನ್ಯೋಚಿ ಸದೃಶೋಮಯ. ನಾನೇ ಭಗವಂತ ಅಂತ ನಾನು ಅನ್ಕೊಳ್ತಾರೆ, ನಾನು ಬೆಕ್ಕಾದ ಮಾಡ್ತೇನೆ ಅಂತ ಅವನು ಅನ್ಕೊಳ್ತಾನೆ, ನನ್ನ ಸಮಾನ ಇದ್ದು ಯಾರಿದ್ದಾರೆ ಅಂತ ಅನ್ಕೊಳ್ತಾನೆ, ಅವನೊಬ್ಬ ಅಸುರ ಅಂತ ಭಗವಂತ ಹೇಳ್ತಾನೆ, ಅವನೊಬ್ಬ ರಾಕ್ಷಸ ಅಂತ ತಿಳ್ಕೋ ಅರ್ಜುನ ಅಂತ ಹೇಳಿದ್ರಿಂದ ಎಂದೂ ಕೂಡ ನಾನು ಭಗವಂತನ ಚಿಂತನೆ ಮಾಡಬಾರದು, ನಾನು ಭಗವಂತನ ದಾಸ ಅಂತ ಚಿಂತನೆ ಮಾಡಬೇಕು. ಇನ್ನೇ ಹೇಳಿದ ಹನುಮಂತ ತೋರಿಸಿಕೊಟ್ಟಿದ್ದೆ ಅದನ್ನು, ದಾಸೋಹಂ ಕೋಸಲೇಂದ್ರಶ್ಯ, ನಾನು ಭಗವಂತನ ದಾಸ. ಆ ಚಿಂತನೆ ಮಾಡಿ ಉದ್ಧಾರಕ್ಕೆ ಕಾರಣವಾಗಬೇಕೆ ಹೊರತು ನಾನೇ ಭಗವಂತ ಅಂತ ಚಿಂತಿಸಬಾರದು ಅಂತ ಭಗವಂತ ಹೇಳಿದ. ಮಾತೇ ಸಂಗೋಸ್ತ್ವ ಕರ್ಮಣಿ, ವಿಹಿತ ಕರ್ಮಾನುಷ್ಠಾನವನ್ನು ಬಿಡತಕ್ಕಂಥ ಕೆಲಸವನ್ನು ಎಂದು ಮಾಡಲೇಬೇಡ. ಮಾಡಿದರೆ ಏನಾಗುತ್ತೆ? ನಿನ್ನ ದೇವರನ್ನು ಕಾಣೋ ಅರ್ಹತೆ, ಅನುಗ್ರಹ ಸಂಪಾದನೆ ಮಾಡೋ ಅರ್ಹತೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅರ್ಥ. ಒಂದಿವಸ ಕೂಲಿ ಬರಲಿಲ್ಲ, ಎಷ್ಟು ಪಾಠ ಮಿಸ್ ಆಯಿತು, ಅಟೆಂಡೆನ್ಸ್ ಹೋಯಿತು, ಪಾಠನೂ ಹೋಯಿತು. ಎರಡು ದಿವಸ ಬರಲಿಲ್ಲ, ಅಟೆಂಡೆನ್ಸ್ ಹೋಯಿತು, ಪಾಠನೂ ಹೋಯಿತು. ಅಟೆಂಡೆನ್ಸ್ ಹೋಗೋದು ಒಂದೇ ಕಾರಣಕ್ಕೆ ಪರೀಕ್ಷೆ ಕೊಡಿಸೋದಿಲ್ಲ ಅವನನ್ನು. ಸರಿಯಾಗಿ ಇಷ್ಟು ಪರ್ಸೆಂಟ್ ಅಟೆಂಡೆನ್ಸ್ ಬರದೇ ಹೋದರೆ ಪರೀಕ್ಷೆ ಅನ್ನ ಎಷ್ಟು ಓದಿದ್ರು ಕೂಡ ಅರ್ಹತೆ ಬರೋದೇ ಇಲ್ಲ ಅವನಿಗೀಗ. ಅಂದಮೇಲೆ ಎಷ್ಟು ಲಾಸ್ ಆಗ್ತಾ ಹೋಗುತ್ತೆ ಅವನಿಗೀಗ. ಒಂದು ಸಂಧ್ಯಾ ವಂದನೆ ಬಿಟ್ಟ ಅವನ ಕ್ಲಾಸ್ ಶುರು ಆಯ್ತಾಗಲೇನೆ, ಎರಡನೇದು ಬಿಟ್ಟ ಅದು ಲಾಸ್ ಆಯಿತು, ಮೂರನೇದು ಬಿಟ್ಟ ಲಾಸ್ ಆಯಿತು, ಒಂದು ದಿವಸಕ್ಕೆ ಮೂರು ಬಿಟ್ಟ, ಮೂರು ದಿವಸ ಒಂಬತ್ತು ಬಿಟ್ಟ, ಅಲ್ಲಿಗೆ ಎಷ್ಟು ಮಟ್ಟೆ ಲಾಸ್ ಆಗುತ್ತೆ ಅಂತ ಕೇಳಿದ್ರೆ ಮತ್ತೆ ಸಂಧ್ಯಾವನ್ನೇ ಮಾಡಾಗೇ ಇಲ್ಲ, ಅರ್ಹತೆ ಕಳ್ಕೊಂಡ್ಬಿಡ್ತಾರಂತಾನೆ. ತುಂಬಾ ದಿವಸ ಲೇಟ್ ಆಗಿ ಬಂದಾಗ ಡೈರೆಕ್ಟ್ ಕ್ಲಾಸ್ ಕೊಡೋ ಸೇರಿಸಲ್ಲ, ಫಸ್ಟ್ ಪರ್ಮಿಷನ್ ತಗೊಂಬಂತ ಕಳಿಸ್ಬಿಡ್ತಾರೆ ಆ ಕಡೆ. ಡೋಂಟ್ ಎಂಟರ್, ಹೋಗಿ ಪರ್ಮಿಷನ್ ತಗೊಂಡು ಬಾ. ಇಷ್ಟು ಯಾಕೆ ಬರಲಿಲ್ಲ, ಫಸ್ಟ್ ಎಕ್ಸ್ಪ್ಲೇನ್ ಮಾಡು. ಏನು ಮಾಡೋಕ್ಕೆ ಬರೋದೇ ಇಲ್ಲ. ಅದು ಮೂರು ದಿವಸ ಸಂಧ್ಯಾವಂದನೆ ಬಿಟ್ಟರೆ ಅವನು ತನ್ನ ಬ್ರಾಹ್ಮಣ್ಯ ಕಳ್ಕೊಂಡ್ಬಿಡ್ತಾನಂತೆ. ಮೂರು ದಿವಸ ಸಂಧ್ಯಾವನ್ನೇ ಬಿಟ್ಟರೆ ಬ್ರಾಹ್ಮಣ್ಯ ಕಳ್ಕೊಳ್ತಾನಂತೆ. ನಮ್ಮ ಇದನ್ನು ನೂರಾರು ದಿವಸ ಬಿಟ್ಟಾಗಿಬಿಟ್ಟಿದೆ ಆಗಲೇ. ಮೂರು ದಿವಸ ಅಲ್ಲ, ನೂರಾರು ದಿವಸ ಬಿಟ್ಟಾಗೋಗ್ಬಿಟ್ಟಿದೆ. ಇದು ಇದ ಮೇಲೆ ಎಷ್ಟು ಅವನಲ್ಲಿ ಇದರಿವೆ ತಾತ್ವಿಕ ಜಿಜ್ಞಾಸೆ ತುಳ್ಕೊಂಡಿದೆ ಲೆಕ್ಕ ಹಾಕಿ, ಸಾಧ್ಯವೇ ಇರೋದಿಲ್ಲ. ಮತ್ತೇನು ಮಾಡಬೇಕಾಗಿದ್ರೆ ಮಾಡೋದು ಆಮೇಲೆ, ಇಮಿಡಿಯೇಟ್ ಮೊದಲು ಶುರು ಮಾಡಿ ಅಂತ ಹೇಳ್ತಾರೆ. ಫಸ್ಟ್ ಫಸ್ಟ್ ಶುರು ಮಾಡಿಬಿಡಿ. ಪರಮಾತ್ಮ ಪರಿಹಾರದ ಮಾರ್ಗ ಹೇಳಿದ್ದಾನೆ, ಅದು ಮಾಡ್ಕೊಳ್ಳೋಕೆ ಬರುತ್ತೆ. ಮಾತೇ ಸಂಗೋಷ್ಠ ಕರ್ಮಣಿ, ಅಂತೂ ಕರ್ಮ ಬಿಡೋದ್ರಲ್ಲಾಗಲಿ ಮಾಡಬಾರದ ಕರ್ಮವನ್ನು ಮಾಡೋದ್ರಲ್ಲಾಗಲಿ ಸಂಘ ಬರಕೂಡುದು, ಆಸಕ್ತಿ ಬರಕೂಡುದು ಅಂತ ಭಗವಂತ ಹೇಳಿದರು. ಆ ಶ್ಲೋಕದ ಮುಂದಿನ ಶ್ಲೋಕ, ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಇದು ಯೋಗದ ಸ್ಪಷ್ಟೀಕರಣ ಹೇಳ್ತದೆ. ಇಷ್ಟು ಕೂಡ ಈ ಶ್ಲೋಕದ ಅರ್ಥನೇ ಒಂದು ದೃಷ್ಟಿಯಿಂದ. ಅರ್ಜುನ ಕರ್ಮ ಹೇಗೆ ಮಾಡಬೇಕು ಗೊತ್ತಾ? ಫಲದಲ್ಲಿ ಅಪೇಕ್ಷೆ ಇಟ್ಟು ಮಾಡಬೇಡ ಅಂತ ಹೇಳಿದ್ದಾನೆ ಭಗವಂತ. ಮತ್ತೇನು ಮಾಡಬೇಕಾಗಿದ್ರೆ, ಯೋಗಸ್ಥಃ ಕುರು ಕರ್ಮಾಣಿ ಯೋಗದಲ್ಲಿ ಇದ್ದು ಕರ್ಮವನ್ನು ಮಾಡುವವನಾಗು, ಯೋಗದಲ್ಲಿ ಇದ್ದು ಕರ್ಮವನ್ನು ಮಾಡುವವನಾಗು. ನಮಗೆ ತಕ್ಷಣ ಅರ್ಥ ಆಗುತ್ತೆ, ಏನು ಯೋಗದಲ್ಲಿ ಇದ್ದು ಕರ್ಮ ಮಾಡುವುದು ಏನು ಅರ್ಥ ಗೊತ್ತಾಗೋದೇ ಇಲ್ಲ. ಆದರೆ ವಿಷ್ಣು ಸಹಸ್ರಾಮ ಗೊತ್ತಿದ್ರೆ ಅರ್ಥ ಆಗುತ್ತೆ. ಯೋಗ ಅಂದ್ರೆ ಏನು? ಯೋಗೋ ಯೋಗವಿದಾಂ ನೇತ, ಭಗವಂತನ ಹೆಸರದು. ಯೋಗ ಅಂದ್ರೆ ಭಗವಂತ. ಯೋಗಸ್ಥಃ, ಭಗವಂತನಲ್ಲಿ ಮನಸ್ಸನ್ನು ಹಾಕಿ ಕರ್ಮ ಮಾಡುವಂತ. ದೇವರಲ್ಲಿ ಮನಸ್ಸನ್ನು ಹಾಕಿ ಕರ್ಮ ಮಾಡು. ಎಷ್ಟು ಸುಲಭ ಇದು. ಬಂದು ಮನೆ ಯಜಮಾನ ಹೇಳಿರ್ತಾನೆ, ಕಸ ಗುಡಿಸು ಅಂತ ಹೇಳಿರ್ತಾನೆ. ಕಸ ಗುಡಿಸು, ನೀನು ದುಡ್ಡು ಕೊಡ್ತೇನೆ ಅಂತ ಹೇಳ್ತಾನೆ. ಕಸ ಗುಡಿಸ್ತಿರ್ತಾನೆ, ಅವನ ಗಮನ ಎಲ್ಲ ಆ ಕಡೆ ಇರುತ್ತವನು. ಯಜಮಾನ ನೋಡ್ತಿದ್ದಾನೋ ಇಲ್ಲವೋ, ದುಡ್ಡು ಕೊಡೋಕ್ಕೆ ಸರಿಯಾಗ್ತಾ ಇದೆ ಆ ಕಡೆ ಗಮನ ಇಟ್ಟಿರ್ತಾನೋ. ಪರಕೆ ಇರೋದಿಲ್ಲಿ, ಕಸ ಗುಡಿಸ್ತಿರೋದಿಲ್ಲಿ, ಮನಸ್ಸೆಲ್ಲ ಆ ಕಡೆಗೆ. ಆದ್ದರಿಂದ ಪ್ರತಿ ಕೆಲಸ ಮಾಡಬೇಕಾದರೂ ಕೂಡ ಯೋಗಸ್ಥಃ ಕುರು ಕರ್ಮಾಣಿ, ಭಗವಂತನಲ್ಲಿ ಮನಸ್ಸಿಟ್ಟು ಕೆಲಸವನ್ನು ಮಾಡು. ಯಾಕೆ? ಆ ಕೆಲಸ ಹೇಳಿದ ಭಗವಂತನಾದ್ದರಿಂದ. ಇವತ್ತು ಕೆಲಸ ಯಾವನು ಕೊಟ್ಟಿರ್ತಾನೋ ಅವನ ಕಡೆ ಗಮನ ಕೊಡ್ತೇವೆ ನಾವು. ತಕ್ಷಣ ಕೆಲಸ ಕೊಟ್ಟವನ ಕಡೆ ಗಮನ ಕೊಡ್ತೇವೆ. ಕೆಲಸ ಕೊಟ್ಟವನು ಭಗವಂತನಾದ್ದರಿಂದ ಭಗವಂತನ ಕಡೆ ಗಮನ ಕೊಟ್ಟು ಕೆಲಸವನ್ನು ಮಾಡಿ ಪರ್ಫೆಕ್ಟಾಗಿ ಮಾಡಕ್ಕೆ ಬರುತ್ತಾಗ. ಯೋಗಸ್ಥಃ ಕುರು ಕರ್ಮ, ಕಾರ್ಪೆಂಟರ್ ಇರ್ತಾನೆ, ಟೇಬಲ್ ಮಾಡ್ತಾ ಇರ್ತಾನೆ. ಪ್ರತಿ ಸರ್ತಿ ಒಂದೇ ಡೇಟ್ ಹಾಕಬೇಕಾದ್ರೂ ಕೂಡ ಆರ್ಡರ್ ಕೊಟ್ಟವನು ರಿಕ್ವೈರ್ಮೆಂಟ್ ತಲೆಯಲ್ಲಿ ಕೂತಿರ್ತಾವೆ. ಆರ್ಡರ್ ಕೊಟ್ಟವನು ಚಿತ್ರ ತಲೆಯಲ್ಲಿ ಇರುತ್ತಾವೆ. ಓ, ಹೀಗೆ ಮಾಡು ಅಂತ ಹೇಳಿದ್ದಾನೆ, ಇಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾನೆ ಅವನೀಗ. ಹೆಚ್ಚು ಮಾಡಿದರೆ ನನ್ನ ದುಡ್ಡು ಸಿಗೋದಿಲ್ಲ ಆಮೇಲೆ. ಬರೀ ಸಮಯವೇ ಕೇವಲವಾಗುತ್ತೆ. ಅವನು ಅನಿಸುತ್ತೆ, ಕೆಟ್ಟದಕ್ಕೆ ಕೆಲವು ಅನಿಸುತ್ತೆ ಅವನಿಗೆ, ಹೀಗೆ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಹೇಳ್ತಾನೆ ಅವ ಯಜಮಾನ್ ಹೇಳಿದ್ರೆ ಹೀಗೆ ಹೇಳಿದ್ದಾನೆ, ನನಗೆ ಸರಿ ಅನಿಸಿದ್ರು ಕೂಡ ಅವನ ಪ್ರಕಾರ ಮಾಡಬೇಕೀಗ. ಆಟಕ್ಕೆ ಚೇಂಜ್ ಮಾಡ್ಕೊತಾ ಹೋಗ್ತಾನೆ. ಅದಕ್ಕೆ ನಾವು ಕೆಲಸವನ್ನು ಮಾಡಬೇಕಾದ್ರೆ ಭಗವಂತ ಹೇಳಿದ ಹಾಗೆ ಮಾಡಬೇಕು. ಆದ್ದರಿಂದ ಅವನ ಕಡೆಗೆ ಮನಸ್ಸಿಡಬೇಕು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಆದರೆ ಸಂಘವನ್ನು ಇಟ್ಟುಕೊಳ್ಳೋದಕ್ಕೆ ಹೋಗಬಾರ್ದು. ಸಂಘವನ್ನು ಇಟ್ಟುಕೊಳ್ಳೋಕೆ ಹೋಗಬಾರ್ದು. ಸಂಘ ಅಂದ್ರೆ ಏನು? ಫಲಸ್ನೇಹ ಅಂತ ಅರ್ಥ. ಫಲ, ಸಂಘ ಅಂದ್ರೆ ಆಸಕ್ತಿ. ಅದನ್ನು ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾವುದರಲ್ಲಿ? ಫಲದ ಬಗ್ಗೆ. ಫಲದ ಬಗ್ಗೆ ಆಸಕ್ತಿ ಇರಬಾರ್ದು. ಕೆಲಸ ಹೇಳಿದವರ ಬಗ್ಗೆ ಗೌರವ ಇರಬೇಕು, ಭಕ್ತಿ ಇರಬೇಕು. ಸಂಘಂ ತ್ಯಕ್ತ್ವಾ ಧನಂಜಯ. ತಮಾಷೆ ನೋಡಿ, ಕಾರ್ಪೆಂಟರ್ ಒಳ್ಳೆ ಟೇಬಲ್ ಮಾಡ್ತಾ ಇದ್ದಾನೆ, ಮಂಟಪ ಮಾಡ್ತಾ ಇದ್ದಾನೆ, ಭಾರಿ ಚೆನ್ನಾಗಿದೆ. ಅವನು ಏನಂತ ತುಂಬ ಚೆನ್ನಾಗಿ ಮಾಡ್ತಾ ಇದ್ದ ಖುಷಿ ಅವನಿಗೆ. ಮಾಡಿ ಯಾತಕ್ಕೆ ಮಾಡ್ತಾನೆ? ಅದನ್ನ ತಾನು ಇಟ್ಕೋಬೇಕು ಅಂತ ಮಾಡೋದಿಲ್ಲ, ಆರ್ಡ್ರ್ ಕೊಟ್ಟವನಿಗೆ ಕೊಡಬೇಕು ಅಂತ ಮಾಡ್ತಾನೆ. ಆ ಟೇಬಲ್ನ ಆರ್ಡ್ರ್ ಕೊಟ್ಟವನಿಗೆ ಕೊಡಬೇಕು, ಮಂಟಪನ ಆರ್ಡ್ರ್ ಕೊಟ್ಟವನಿಗೆ ಕೊಡಬೇಕು. ನೋಡ್ತಾನೆ ತನಗೆಂತ ಮಾಡೋದಿಲ್ಲ, ತನಗೆಂತ ಇಟ್ಕೊಂಡ್ರೆ ದುಡ್ಡಿಲ್ಲ ಅವನಿಗೆ. ಮುದುವೆ ಏನು ನೋಡಿದ್ರೆ ತುಂಬ ಚೆನ್ನಾಗಿ ತೋರಿಸ್ಬಿಡ್ತಾವನಿಗೆ, ತಾನೇ ಇಟ್ಕೋಬೇಕು ಅನಿಸ್ತು. ಆದರೆ ದುಡ್ಡು ಕೇಳಕ್ಕೆ ಹೋದ್ರೆ ಬಂದು ಮಂಟಪ ಕೊಡು ಅಂತ ಕೇಳ್ತಾನು. ಮಂಟಪ ಎಲ್ಲ ದುಡ್ಡು ಇಲ್ಲ, ಕೃಷ್ಣಾರ್ಪ ಹೋಯ್ತಲ್ಲಿ ಮಂಟಪನ ಕೊಟ್ಟರೆ ಮಾತ್ರ ದುಡ್ಡು ಕೊಡೋದು. ಅದಕ್ಕೆ ಸಂಗಮ ತತ್ವ, ವಸ್ತು ನನಗೆ ಬೇಕು ಅನ್ನೋ ಆಸಕ್ತಿ ಇರಬಾರದು, ಹೇಳಿದವನು ಒಪ್ಪಿಸಬೇಕು ಅಂತ ಆಸಕ್ತಿ ಇರಬೇಕು. ನಮಗೆ ಆಸಕ್ತಿ ಎಲ್ಲಿರಬೇಕು? ಕೆಲಸ ಹೇಳಿದವನ ಬಗ್ಗೆ ಗೌರವ, ಅವನು ನನಗೆ ಅನುಗ್ರಹ ಮಾಡಲಿ ಅಂತಕ್ಕಂಥ ಭಾವನೆ. ಆ ಕೆಲಸದ ಬಗ್ಗೆ ಮಾತ್ರ ಇದು ಹೇಳಿದವನಿಗೆ ಮನಸ್ಸಿಗೆ ಒಪ್ಪಿಗೆ ಆಗಬೇಕು ಅಂತಕ್ಕಂಥ ಭಾವನೆ. ಸಂಗಮ ತತ್ವ ಧನಂಜಯ ಸಿದ್ಧಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಸಿದ್ಧಸಿದ್ಧೋ ಸಮೋ ಭೂತ್ವ, ಒಗಟಿದಂಥ ಮಾತಿದು. ಸಿದ್ಧಿಯಾಗಲಿ ಅಸಿದ್ಧಿಯಾಗಲಿ ನೀನು ಸಮವಾಗಿರು ಅಂತ ಹೇಳ್ತಾರೆ. ಸಿದ್ಧಿಯಾಗಲಿ ಅಸಿದ್ಧಿಯಾಗಲಿ ಸಮವಾಗಿರು. ಸಮತ್ವಂ ಯೋಗ ಉಚ್ಯತೆ, ಈ ರೀತಿ ಸಮತ್ವವನ್ನು ಹೊಂತೀಯಲ್ಲ ಅದಕ್ಕೆ ಯೋಗ ಅಂತ ಕರೀತಾರೆ. ಭಾರಿ ಗೊಂದಲದ ಮಾತಿದು ಒಂದು. ಸಿದ್ಧಿ ಆಗಲಿ ಬಿಡಲಿ, ನಿನ್ನ ಪಾಡಿ ಕೆಲಸ ಮಾಡ್ಕೊಂಡು ಹೋಗು, ಇಷ್ಟೇ ಅರ್ಥ ಇದಕ್ಕೆ. ಬೇಲ್ನೋಟದ ಅರ್ಥ ಈ ರೀತಿ ಅರ್ಥ ಮಾಡಿಕೊಂಡ್ರೆ ಗತೆ ಮುಗಿದೋಯ್ತು. ಡಾಕ್ಟರ್ ಆಪರೇಷನ್ ಮಾಡ್ತಾ ಇರ್ತಾನೆ, ಏನಾಗ್ತದೆ ಅಂತ ಕೇಳಿದ್ರೆ ಅದನ್ನ ನನಗೆ ಗೊತ್ತಿಲ್ಲ. ಕೃಷ್ಣ ಹೇಳಿದ್ದಾನೆ ಆಗಲಿ ಹೋಗಲಿ ಆಪರೇಷನ್ ಅಂತೂ ಮಾಡಿಬಿಡು ಅಂತ ಹೇಳಿದ್ದಾನೆ. ನಾನು ಮಾಡ್ತೇನೆ, ಬಿಲ್ ಕೊಡ್ತೇನೆ ಅಂತ ಏನು ಮಾಡಬೇಕು ಆಮೇಲೆ ಇದಕ್ಕೆ? ಈ ರೀತಿ ಅರ್ಥ ಮಾಡ್ಕೊಂಡ್ರೆ ಗತಿ ಏನು? ನೋಡೋದಕ್ಕೆ ಆಗನಿಸುತ್ತೆ. ಸಿದ್ಧ ಸಿದ್ಧೋ ಸಮೋ ಹೋತ್ವ, ಕೆಲಸ ಆದರೆಷ್ಟು ಹೋದ್ರೆಷ್ಟು, ನೀನಂತೂ ಮಾಡು ಅಷ್ಟೇ. ಈ ರೀತಿ ಮಾಡಿ ಏನು ಮಾಡಬೇಕು? ವಿದ್ಯಾರ್ಥಿ ಪರೀಕ್ಷೆ ಹೋದ, ಪಾಸ್ ಆಗ್ತೇವೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ಹೋದೆ ಬರದೇ ಬಂದೆ ಅಷ್ಟೇ. ಪಾಸ್ ಆಗುತ್ತೋ ಇಲ್ಲ ಆ ಐಡಿಯಾ ನನ್ನ ತಲೆಯಲ್ಲಿ ಹಾಕೊಂಡಿಲ್ಲ ಅಂತ ಹೇಳಿಬಿಡ್ತಾರೆ. ಕೃಷ್ಣ ಹೇಳಿದ್ದಾನೆ ಇನ್ನೆಂದಕ್ಕೆ ಅದಕ್ಕಿಂತ, ಸಿದ್ಧ ಸಿದ್ಧೋ ಸಮೋ ಹೂತ್ವ. ಗೀತೆ ಕೇಳಿದ ಅರ್ಥ ಆಗುತ್ತಾ ಬಿಡುತ್ತೋ? ಕೃಷ್ಣ ಹೇಳಿದ್ದಾನೆ ತಲೆ ಕೆಳಿಸ್ಕೋಬೇಡ ಬಗ್ಗೆ, ಅರ್ಥದ ತಲೆ ಕೆಳಿಸ್ಕೋಬೇಡ, ಸುಮ್ಮನೆ ಉಳ್ಕೊತಾ ಹೋಗ್ತಾರೆ ಮೆಕ್ಯಾನಿಕಲಿ ಅಷ್ಟೇನೆ. ಕೃಷ್ಣ ಹೇಳಿದ ಮಾತು ತಾನೇ ಸಿದ್ಧ ಸಿದ್ಧೋ ಸಮೋ ಹೂತ್ವ. ಇಂಥ ಅರ್ಥ ಮಾಡ್ಕೊಂಡವ್ರೆ ತುಂಬಾ ಜಾಸ್ತಿ. ಇದೇನು ಕ್ರಿಯೇಟ್ ಮಾಡೋದು ಗೊತ್ತಾ, ತುಂಬಾ ಜನ ಅಂದ್ಕೊಂಡ್ರು ಗೀತೆ ಶ್ಲೋಕಕ್ಕೆ ಓದಿಬಿಟ್ರೆ ಇಂಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಇಂಡಿಫರೆನ್ಸ್ ಅಂದ್ರೆ ಏನ, ನಮಗೇನ್ರಿ ಮಾಡು ಅಂತ ಹೇಳಿದ್ರೆ ಮಾಡಿದ ಬಿಸಾಕಿದ ಹೋದ ಅಷ್ಟೇನೆ, ಇನ್ನೇನಂತೆ. ಈ ರೀತಿ ಮಾಡಿದ ಗತಿಯೇನು, ಈ ಅರ್ಥನ ಗೀತೆಗೆ ಅದಕ್ಕೆ ಅಲ್ಲವೇ ಅಲ್ಲ. ಈ ರೀತಿ ಅರ್ಥ ಮಾಡಿಕೊಂಡೇ ಗೀತೆಯ ಸ್ವಾರಸ್ಯ ಕಳೆದಿದ್ದು ಜನಗಳು. ಸಿದ್ಧ ಸಿದ್ಧೋ ಸಮಭೂತ, ಹೇಗೆ ಅರ್ಥ ಮಾಡ್ಕೋಬೇಕು ಅದನ್ನ. ಈ ಶ್ಲೋಕ ಬಂದಿದೆ ಹಿಂದೆ, ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭೋ ಜಯಾಜಯೋ ತಥೋ ಯೋದ್ಧಾಯ ಯುಜಸ್ವ. ಆ ಮಾತು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸಿದ್ಧಿಯ ಸಿದ್ಧಿಗಳು ಅಂದರೆ ಡಾಕ್ಟರ್ ಆಪರೇಷನ್ ಮಾಡಬೇಕಾದ್ರೆ ಆಪರೇಷನ್ ಆಗಲಿ ಹೋಗಲಿ ಅಂತ ಮಾಡೋದಲ್ಲ, ರೋಗಿ ಏನಾರಾಗಲಿ ಅಂತ ಮಾಡೋದಲ್ಲ. ಮೊದಲೇ ಹೇಳಿದೆ ಮಹಾಫಲೇಶು ಕದಾಚನ ಅಂತ ಹೇಳಿದಾಗ ಮುಖ್ಯ ಫಲವನ್ನು ಗಮನಿಸಲೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಈಗ ಅವನ ದೃಷ್ಟಿ ಹೇಗಿದೆ, ಈಗ ಆಪರೇಷನ್ ಸಕ್ಸಸ್ಫುಲ್ ಆಗಲೇಬೇಕು, ಆ ಗಮನ ಇಟ್ಕೊಂಡೇ ಮಾಡಬೇಕೆ ಹೊರತವನು ಫೇಲ್ ಆಗಲಿ ಅಂತ ಮಾಡಲೇಬಾರದು. ಫೇಲ್ ಆಗಲಿ ಅಂತ ಮಾಡಬಾರದು, ಆಗಲೇ ಅಂತಲೇ ಮಾಡಬೇಕು. ಸಿದ್ಧ ಸಿದ್ಧ ಸಮಭೂತ ಅಂತ ಯಾಕೆ ಹೇಳಿದ್ರೆ ಹಾಗಿದ್ರೆ, ಅದನ್ನು ಹೇಳ್ತಾರೆ ಆಪರೇಷನ್ ಸಕ್ಸಸ್ಫುಲ್ ಆಗಲೇಬೇಕು. ಆದರೆ ಆಪರೇಷನ್ ಮಾಡೋ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾನಲ್ಲ, ಅಸ್ಮಾತ್ ಕೈ ಕೊಟ್ಟರೆ ಡೋಂಟ್ ವರಿ ಅಂತ ಭಗವಂತ ಹೇಳ್ತಾರೆ. ಅಲ್ಲಿ ಯೋಚನೆ ಮಾಡಲಿಕ್ಕೆ ಹೋಗಬೇಡ, ಅಸ್ಮಾತ್ ಕೊಟ್ಟ ಅಥವಾ ಕಡಿಮೆ ಕೊಟ್ಟ ಆ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದು ಕೊಡ್ತಾನೆ ಬಿಡ್ತಾನೆ ಅಂತ ತಲೆ ಹಾಕೊಂಡು ಆಪರೇಷನ್ ಕೆಡಿಸ್ಕೊಳಕ್ಕೆ ಹೋಗಬೇಡ ಅಂತ ಭಗವಂತ ಹೇಳ್ತಾರೆ. ಈ ಅರ್ಥ ಇದೆ. ಮುಖ್ಯ ಫಲ ಆಪರೇಷನ್, ಮುಖ್ಯ ಫಲ ರೋಗ ವಾಸಿಯಾಗೋದು, ರೋಗಿ ಉಳಿಯೋದು. ಅಮುಖ್ಯವಾದ ಫಲ ದುಡ್ಡು ಬರೋದಷ್ಟೇ. ನಮಗೆ ದುಡ್ಡು ಬರುತ್ತೆ, ನಾಳೆ ಹೋಗುತ್ತೆ. ಅವನು ರೋಗ ವಾಸಿಯಾಗಿದ್ದು ಮಾತ್ರ ಇವನು ಕೃತಜ್ಞತೆಗೆ ಪಾತ್ರವಾಗಿಬಿಡುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಆ ಬಗ್ಗೆ ಗಮನ ಕೊಡಬೇಡ, ಈ ಬಗ್ಗೆ ಗಮನ ಕೊಡು ಅಂತ ಹೇಳ್ತಾರೆ. ಇಲ್ಲಿ ಸಿದ್ಧಿಯ ಸಿದ್ಧಿಗಳು ಅಂದರೆ ಮುಖ್ಯವಾದ ಕೆಲಸ ಸಿದ್ಧಿಯ ಸಿದ್ಧಿಗಳು ಅಂತ ಅರ್ಥ ಅಲ್ಲ. ಸೆಕೆಂಡರಿ ಫ್ರೂಟ್ಸ್ ಇವೆಯಲ್ಲ, ಅದು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಅರ್ಥ. ಅದು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆಗಲೂ ಯೋಚನೆ ಇಲ್ಲ, ಆಗಲಿಲ್ಲ ಯೋಚನೆ ಇಲ್ಲ. ಆಪರೇಷನ್ ಮಾಡಿದೆ, ಅವನು ಒಳ್ಳೆ ಕೇಸ್ ಬಂದಿತ್ತು ಪಾಪ, ಭಾರಿ ಶ್ರೀಮಂತ, ಅವನು 10,000 ಎಕ್ಸ್ಪೆಕ್ಟ್ ಮಾಡಿದ್ದ, 1,00,000 ಕೊಟ್ಟ. ಯೋಚನೆ ಇನ್ನೇ 10 ರೂಪಾಯಿ ಕೊಟ್ಟಿದ್ರೆ 10 ದಿವಸ ಆಪರೇಷನ್ ಮಾಡೋದಿಲ್ಲ, ದುಡ್ಡು ಬಂದ್ಬಿಡ್ತಾರೆ ಸಾಕಷ್ಟು, ಒಂದು ಟೂರ್ ಹೋಗ್ತೇನೆ ಅಂತ ಹೋಗಿಬಿಟ್ರೆ ಅದು ಮಾಡಲಿಕ್ಕೆ ಹೋಗೋ ರೋಗಗಳು ಸತ್ತು ಹೋಗ್ತಾರೆ. ಆಮೇಲೆ ಅದು ಕಾರಣ ಆಗಬಾರ್ದು, ಅವ್ನು ಯಾವುದೇ ಕಾರಣ ಕೊಡದೆ ಹೋಗೇ ಬಿಟ್ಟ ಆ ಕಡೆಗೆ, ಅಥವಾ ಅವನಿಗೆ ಹಾರ್ಟ್ ಫೇಲ್ ಸತ್ತೋರು, ಆಡಕ್ಕೆ ಯಾರು ಆಪರೇಷನ್ ಮಾಡಲಿಕ್ಕೆ ಹೇಳಿದ್ದ, ಅವ್ರ ಅಪ್ಪ ಸತ್ತೋದು ಏನು ಮಾಡ್ಬೇಕು ಅದಕ್ಕೆ, ಅಯ್ಯೋ ಹೋಗಿಬಿಡ್ತಾ ಅಲ್ಲಿ ಬಯಸಿ ವೇಸ್ಟ್ ಆಯ್ತಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡ. ಒಳ್ಳೇದಾಯ್ತು, ಇವಂತೂ ಬದುಕಿದ್ನಲ್ಲ ಪಾಪ, ಅದು ನಂಗೆ ಗೊತ್ತಿದ್ದಿಲ್ಲ ಅನ್ಕೊಂಡು ಸುಮ್ಮನೆ ಇರು, ಬೇರೆ ಇವನ ಕಡೆಯಿಂದ ಕೊಡ್ತಾನೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ನಾವು ಏನು ಮಾಡ್ತೇವೆ ಗೊತ್ತಾ, ಎಲ್ಲೋ ನೋಡ್ತೇವೆ ಅಲ್ಲಿ ಫಲ ಎಕ್ಸ್ಪೆಕ್ಟ್ ಮಾಡ್ತೇವೆ. ಭಗವಂತ ಹೇಳ್ತಾನೆ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾನೆ. ನೀವು ಯಾರೋ ಬಂದಿರ್ತಾರೆ, ನೀವು ಫೈಲ್ ಮುಂದೆ ಮಕ್ಕಳುತ್ತೀರಿ, ಅವನ ದುಡ್ಡು ಎಕ್ಸ್ಪೆಕ್ಟ್ ಮಾಡಬೇಡಿ, ಸರ್ಕಾರದ ಕೆಲಸ ಅವರಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡಿ. ನೀವೀಗ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ನೀವು ಮಾಡಿದ್ದು ಆಪರೇಷನ್ವನ್ನು ಅವ್ರ ಅಪ್ಪ ಹೇಳಿದ್ದ ಮಾಡಿದ್ದೆ ತಿಳ್ಕೊಂಡಿದ್ದೀರಿ, ನಿಜವಾಗಲೂ ಅದು ಸೆಕೆಂಡರಿ. ಪ್ರೈಮರಿ ಏನದು, ಭಗವಂತ ಕೊಟ್ಟ ಜ್ಞಾನ ನಿಮ್ಮಲ್ಲಿದೆ, ಭಗವಂತ ಅನುಗ್ರಹ ಮಾಡಿದ್ದಾನೆ, ಅವನ ಅನುಗ್ರಹ ಮಾಡಲಿ ಅಂತ ಮಾಡಿ. ಇವನು ಕೊಟ್ಟ ಕೈ ಕೊಟ್ಟ ನಿಜ, ಅದೇ ಇಲ್ಲಿಂದನೂ ಕೊಡ್ತಾನೆ, ಯಾಕೆ ಯೋಚನೆ ಮಾಡ್ತೀರಿ? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಫಲ ಕೊಡುವವನು ನಾನೇ ಹೊರತು ಮತ್ತೊಬ್ಬರಲ್ಲ ಅಂತ ಹೇಳಿಬಿಟ್ಟಿದ್ದಾನೆ. ಫಲ ಕೊಡುವವನು ನಾನು, ಆದ್ದರಿಂದ ಯಾಕೆ ಯೋಚನೆ ಮಾಡ್ತೀರಿ? ನಮ್ಮಲ್ಲೇ ನೋಡಿ, ಕ್ಯಾಶಿಯರ್ ಯಾರೋ ಒಂದು ಗೊತ್ತಿದ್ದಾನೆ ಇರ್ತಾನೆ, ನಾವು ಅಗಲೆಲ್ಲ ಟ್ರಾನ್ಸಾಕ್ಷನ್ ಬರ್ಕೋತಾ ಇರ್ತೇವೆ, ದುಡ್ಡು ಇಡ್ತೇವೆ ತೊಗೊಂಡು ಎಲ್ಲ ಮಾಡ್ತಾ ಇರ್ತೇವೆ. ಒಂದು ದಿವಸ ಹೋಗ್ತೇವೆ, ಇಲ್ಲೇ ಇಲ್ಲ ಕ್ಯಾಶಿಯರ್, ಇಲ್ಲೇ ಇಲ್ಲ ಅಲ್ಲಿ. ಯಾರಿಗೆ ಟ್ರಾನ್ಸ್ಫರ್ ಆಯ್ತು ತಡ್ರಿ ಅಂತ ಹೇಳಿಬಿಟ್ಟ, ಎಲ್ಲಿಗೆ ಅಂತ ಕೇಳಿದ? ಚಂಡೀಗರ್ಗೆ ಅಂತ ಹೇಳ್ಬಿಟ್ಟ. ಓ, ಹೊಡ್ಕೋ ಬಾಬೆ ಹೊಡ್ಕೊಂಡು ಏನು ಮಾಡ್ಬೇಕು ಇದಕ್ಕೆ? ಹೋಗ್ಬಿಟ್ಟೆ ಕ್ಯಾಶಿಯರು, ಎಷ್ಟು ದುಡ್ಡು ಇಟ್ಟಿದೆ ಅಂತ ಕೇಳಿದ್ರೆ ಅವನು ತಗೊಂಡು ಏನು ಮಾಡ್ತೀನಿ, ಇನ್ನೊಬ್ಬರು ಇಟ್ಟಿದ್ದಾರೆ ಈಗಾಗಲೇ. ತಲೆ ಕಸಿ ಹೇಳಕ್ಕೆ ಹೋಗ್ಬೇಡಿ ನೀವೀಗ, ಡೋಂಟ್ ಸಾರಿ, ಅವ್ನು ನೆನ್ಪಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕ್ಯಾಶಿಯರ್ ಅಷ್ಟೇ ಅವನೀಗ, ಆ ಚಂಡೀಗರ್ಗೆ ಹೋದ್ರೆ ಏನಾದರೂ ಬಾಲೆ ಟ್ರೀಟ್ಮೆಂಟ್ ತೊಗೊಂಡು ಸತ್ತೋದ್ರೆ ನಮಗೇನು ಯೋಚನೆ ಇಲ್ಲ. ನಮ್ಮ ಅಕೌಂಟ್ ಗ್ಯಾರಂಟಿ ಇದ್ರೆ ಅವ್ರು ಜೋಬ್ ಹಾಕೊಂಡು ಹೋಗಿದ್ರೆ ಕಷ್ಟ ಅಷ್ಟೇ, ಎಂಟ್ರಿ ಆಗಿದ್ರೆ ನೋ ಪ್ರಾಬ್ಲಮ್. ಇದು ಅರ್ಥ ಮಾಡ್ಕೊಂಡ್ರೆ ಸರಿ. ಅದಕ್ಕೆ ನಾವು ಯಾವ ಕ್ಯಾಶಿಯರ್ಗಳಲ್ಲಿ ದುಡ್ಡು ಕೊಟ್ಟಿರ್ತೇವೋ ಅವನೇ ನಿಮಗೆ ದುಡ್ಡು ಕೊಡಬೇಕು ಅಂತಿಲ್ಲ, ಯಾರು ಇರ್ತಾರೋ ಅವ್ನು ಕೊಡ್ತಾನೆ. ಅದಕ್ಕೆ ಇವತ್ತು ದೇವರು ಕೊಡ್ತಾನೆ ಅಂದ ಮೇಲೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿ. ಮುಗಿದೋಯ್ತು, ಇವತ್ತು ತುಂಬ ಜನ ಮೋಸ ಹೋಗೋದು ಅಲ್ಲೇನೆ. ಯಾರೋ ಮಾಡಿದೆ, ಇಷ್ಟೆಲ್ಲ ಮಾಡಿದೆ, ಅವ್ನು ಕೊಡಲೇ ಇಲ್ಲ ನೋಡಿದರೆ ಎಷ್ಟು ಮೋಸ ಆಗಿಬಿಡ್ತು, ಅದಕ್ಕೇನು ಮಾಡಿ ನಾನು ಮೋಸ ಮಾಡ್ತೇನೆ ನಿನ್ನ ಮೇಲೆ, ಹಾಗೆಲ್ಲ ಮಾಡಕ್ಕೆ ಹೋಗಬೇಡ. ದೇವರು ಕೊಡ್ತಾನೆ, ಅವನು ಬಿಟ್ಟಿದ್ದಕ್ಕೆ ಅವನೇ ಅನ್ಯಾಯ ಇದ್ದೇ ಇದೆ, ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ, ಅದು ನಮಗೆ ಲಾಸ್ ಇಲ್ಲ. ಇದನ್ನ ಭಗವಂತ ಹೇಳಿದೆ, ಸಿದ್ಧ ಸಿದ್ಧೋಹೋ ಸಮೂಹತ್ವ, ಇದ್ರ ಬಗ್ಗೆ ಬ್ಯಾಲೆನ್ಸ್ ಕಳ್ಕೋಬೇಡ ಅಂತ ಭಗವಂತ ಹೇಳ್ತಾನೆ. ಮುಖ್ಯ ವಿಚಾರದ ಬಗ್ಗೆ ಗಮನ ಇರಲೇ ಹೊರತು ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಹೋಗಬೇಡ. ಎಷ್ಟು ಒಳ್ಳೆ ಮಾತಿದು ಒಂದು. ಇವತ್ತು ಈ ರೀತಿ ಮಾಡದೆ ಹೋದರೆ ಯಾವನ ದೊಡ್ಡ ಸಾಧನೆ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ನೋಡಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ಸಾವು ನೋವುಗಳು, ದುಃಖಗಳು ಏನೇನೋ ಬರ್ತಾ ಇರುತ್ತೆ ಮಧ್ಯೆ. ಆ ಮುಖ್ಯ ಗುರಿ ಸರಿಯಾಗಿದ್ದವನಿಗೆ ಇವೆಲ್ಲ ಸೆಕೆಂಡರಿ ಆಗೋದ್ರಿಂದ ಅದನ್ನು ಸಮಹಾಭೂತ್ವ. ಉಬ್ಬಿದ ಒಂದು ಹೆಚ್ಚು ಬಂತು ಉಬ್ಬೋದೂ ಇಲ್ಲ, ಕಡಿಮೆ ಬಂತು ಕುಗ್ಗೋದೂ ಇಲ್ಲ, ಅವ್ರ ನಿಯಮವನ್ನು ಪಾಲನೆ ಮಾಡಿಕೊಂಡೇ ಹೋಗ್ತಾನೆ. ಸಿದ್ಧ ಸಿದ್ಧೋ ಸಮೋಭೂತ್ವ, ಈ ರೀತಿ ಸಾಮ್ಯವನ್ನು ಮೇಂಟೈನ್ ಮಾಡ್ತಾನಲ್ಲ, ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾನಲ್ಲ, ಸಮತ್ವಂ ಯೋಗ ಉಚ್ಚತೆ, ಅದನ್ನು ಯೋಗ ಅಂತ ಕರೀತಾರೆ. ಅದನ್ನು ಸಾಧಿಸಿದವನು ಯೋಗಿ ಆಗ್ತಾನೆ. ಈ ಭಗವದ್ಗೀತೆ ಹೇಳಿದ ಯೋಗ ಇದು, ಭಗವದ್ಗೀತೆ ಹೇಳಿದ ಯೋಗ, ಭಗವದ್ಗೀತೆ ಹೇಳಿದ ಯೋಗಿ ಇಂಥದ್ದು. ಇವತ್ತು ನಮ್ಮ ಯೋಗ ಅಂತ ಏನು ಗೊತ್ತಾ, ತರಕಾರಿ ಆಸನ ಹಾಕಿಬಿಟ್ಟು ಓ ಯೋಗಾಸನ ಹಾಕ್ತಾನೆ ತಿಳ್ಕೊಂಡ್ಬಿಡ್ತೆ. ಯೋಗಾಸನಕ್ಕೂ ಭಗವದ್ಗೀತೆ ಯೋಗಕ್ಕೂ ಸಂಬಂಧನೇ ಇಲ್ಲ, ಅರ್ಥ ಮಾಡ್ಕೋಬೇಕಿದೆ. ಯೋಗಾಸನಗಳಿಗೂ ಭಗವದ್ಗೀತೆ ಯೋಗಕ್ಕೂ ಸಂಬಂಧವೇ ಇಲ್ಲ. ಆ ಯೋಗಾಸನಕ್ಕೆ 50 ರೂಪಾಯಿ 100 ರೂಪಾಯಿ ಬೆಲೆ ಕಟ್ಟಬಹುದೇ ಹೊರತು, ಈ ಯೋಗ ಮೆಂಟಲ್ ಇದುವನು, ಸ್ಪಿರಿಚುವಲ್ ಯೋಗ ಇದುವನು. ಯೋಗ ಗೊತ್ತಿದ್ರೆ ಇದು ಬ್ಯಾಲೆನ್ಸ್ ಮಾಡುತ್ತೆ. ಇವತ್ತು ನಮಗೆ ಯೋಗ ಮಾಡ್ತಕ್ಕಂಥ ಯೋಗ ಮಾಡೋನ ಬಿಟ್ಟುಬಿಡಿ, ಹೇಳ್ಕೊಡೋರಿಗೆ ಭಗವದ್ಗೀತೆ ಯೋಗ ಗೊತ್ತಿರೋದಿಲ್ಲ, ಏನು ಹೇಳ್ಕೊಡೋದೇನು ಬಂತವರು. ಅಂದರೆ ಈ ಯೋಗ ಬರಬೇಕಾದ್ರೆ ಫಿಸಿಕಲ್ ಭಗವಂತ ಇದ್ದಾನೆ, ನಮ್ಮನ್ನು ಕಾಪಾಡ್ತಾನೆ, ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ನಾವು ಅವನ ದಾಸಾನುದಾಸರಾಗಿದ್ದೇವೆ, ಅವನು ಹೇಳಿದ್ದನ್ನು ಮಾಡಿಕೊಂಡ್ರೆ ನಮಗೆ ಸುರಕ್ಷಿತವಾದಂಥ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ. ಈ ಮನಸ್ಸಿಗೆ ಟ್ರೈನಿಂಗ್ ಕೊಡ್ತೇವಲ್ಲ, ಇದು ನಿಜವಾದ ಯೋಗ. ಈ ಭಾವನೆ ಬಂತು ಅಂದರೆ ಈ ಯೋಗಾಸನ ಕಲಿಬೇಕು. ಇದಕ್ಕೆ ಆ ಯೋಗಾಸನ ಬೇಡ ಅಂತಲ್ಲ, ಸೆಕೆಂಡರಿ ಅದೆಲ್ಲ ಕೂಡ, ಪ್ರೈಮರಿ ಇದು ಒಂದು. ಇದು ಬಂದು ಅದನ್ನು ಹಾಕ್ತೀರ ಹಾಕಿ ಏನು ಯೋಚನೆ ಇಲ್ಲ. ಅದು ಬರೀ ಯೋಗಾಸನ ಹಾಕಿದ ಮಾತ್ರಕ್ಕೇನೆ ಯೋಗ ಆಗ್ತಾರೆ ಅಂತ ತಿಳ್ಕೊಳ್ಳೋದು, ಯೂನಿಫಾರ್ಮ್ ಹಾಕಿದ ಮಾತ್ರಕ್ಕೆ ಪೊಲೀಸರ ಆಫೀಸ್ ಆಗ್ತದೆ ಅಂದ್ಕೊಂಡ್ರೆ ಹಾಗಾಗತ್ತಷ್ಟೇ. ಯೂನಿಫಾರ್ಮ್ ಹಾಕಿದ ಹೊರಟುಬಿಟ್ಟು ಆಗಿಬಿಡ್ತಾನ? ಸಾಧ್ಯವೇ ಇಲ್ಲ. ಈ ಟಿ ಸ್ಕ್ವೇರ್ ಹಿಡ್ಕೊಂಡು ಹೊರಟುಬಿಟ್ಟು ಇಂಜಿನಿಯರ್ ಆಗಿಬಿಡ್ತಾನ? ಶತಸೋಪಕಂಡು ಡಾಕ್ಟರ್ ಆಗಿಬಿಡ್ತಾನ? ಸಾಧ್ಯ ಇಲ್ಲ. ಅವ್ನು ಯೂನಿಫಾರ್ಮ್ ಅಷ್ಟೇ, ಬೇಕಾದ ಜ್ಞಾನ ಅದಕ್ಕೆ. ಇವತ್ತಿನ ಯೋಗಾಸನದ ಕಾನ್ಸೆಪ್ಟ್ ಎಲ್ಲ ಫಿಸಿಕಲ್ ಆಸ್ಪೆಕ್ಟ್ ಕವರ್ ಮಾಡ್ತಾ ಇದೆ, ಆದರೆ ಭಗವದ್ಗೀತೆ ಯೋಗಾಸನದ ಕಾನ್ಸೆಪ್ಟ್ ಎಲ್ಲ ಅದು ಸೈಕಲಾಜಿಕಲ್ಲು, ಫಿಲಾಸಾಫಿಕಲ್ ಮತ್ತು ಸ್ಪಿರಿಚುವಲ್ ಆಗಿರೋದು. ಅದು ಅರ್ಥ ಮಾಡಿಕೊಂಡಾಗ ಸಮತ್ವಂ ಯೋಗ ಉಚ್ಚತೆ. ಎಷ್ಟೋ ಜನ ನೋಡ್ತೇವೆ, ಎಷ್ಟೋ ಸರ್ತೆ ಯಾವುದೋ ಒಂದು ಊರಿಗೆ ಹೋದ ಕಾಲಕ್ಕೆ ಹಣ್ಣು ಮುದುಕಿ 90 ವರ್ಷ ದಾಟಿ ಹೋಗಿಬಿಟ್ಟಿದೆ. ಅಷ್ಟು ವೃದ್ಧಳ ಆಕೆ ಪಾಪ. ಒಂದು ಪ್ಯಾರಾಲಿಸಿಸ್ ಬೇರೆ, ಒಂದು ಕಡೆ ಪೂರ್ತಿ ಸ್ವಾಧೀನ ಇಲ್ಲವೇ ಇಲ್ಲ. ಅಂಥದ್ದು ಎರಡಕ್ಕೆ ಬರೋದಿಲ್ಲ ಆಕೆ, ವಯಸ್ಸಾಗಿಬಿಟ್ಟು ಎರಡಕ್ಕೆ ಬರೋದಿಲ್ಲ. ಒಂದು ಕಡೆ ಪೂರ್ತಿ ಇನ್ವ್ಯಾಲಿಡ್. ಆಗ ಎಷ್ಟು ಹಠ ಗೊತ್ತೇನೆ ಆಕೆಗೆ, ತುಂಬ ಯಾವುದೋ ಸಮಾರಂಭ ಪಾಪ. ಆ ಊರಿನ ಕಡೆ ಪದ್ಧತಿ ದೊಡ್ಡ ಸಮಾರಂಭ ಹೋಳಿಗೆನೆ ಮಾಡಬೇಕು ಅಂತ ಅವ್ರ ಪದ್ಧತಿ. ಆ ಮುದುಕೆ ಹಠ ಏನು ಗೊತ್ತೇನು, ಹೋಳಿಗೆ ನಾನೇ ಮಾಡ್ತೇನೆ ಅಂತ ಹಠ ಹಾಕಿದೆ. ಎಷ್ಟು ಸಮಾಷೆ, 90 ವರ್ಷದ 20 ವರ್ಷದ ಮಾಡಿದ್ರೆ ಓಡೋಗ್ಬಿಟ್ಟಿರ್ತಾರೆ. ಅಂತ 90 ವರ್ಷದ ಮುದುಕಿ ಪ್ಯಾರಾಲಿಸಿಸ್ ಆದಾಕಿಗೆ ನಾನೇ ಮಾಡಬೇಕದನ್ನ, ನಿನ್ನ ಆರೋಗ್ಯ ಸರಿ ಅವೆಲ್ಲ ಇಲ್ಲ, ನಾನು ಮಾಡ್ತೇನೆ. ದೇವರು ಕಾಲು ಕೊಟ್ಟಿಲ್ಲ, ಕೈ ಕೊಟ್ಟಿಲ್ವೇನು ಅಂತ ಹೇಳ್ತಾರೆ. ಒಂದು ಕೈ ಇದೆಯಲ್ಲ ಅದರಲ್ಲೇ ಮಾಡ್ತೇನೆ ನಾನೀಗ. ಎಂಥ ಬ್ಯಾಲೆನ್ಸ್ ಆಫ್ ಮೈಂಡ್, ಇದು ಯೋಗ. ಇದು ಒಂದು ಅವಳಿಗೆ ಶೀರ್ಷಾಸ ಆಗಲಿಕ್ಕೆ ಬರೋದಿಲ್ಲ, ಅವಳಿಗೆ ಯಾವ ಹಾಸಾಕಕ್ಕೂ ಬರೋದಿಲ್ಲ. ಆದರೆ ಮನಸ್ಸಲ್ಲಿ ಇದೆಯಲ್ಲ, ಗಟ್ಟಿಯಾಗಿ ಬರೋದು ಅಡ್ಡೆ ಇದೆಯಲ್ಲ, ಇದನ್ನು ಯೋಗ ಅಂತ ಕರೀಬೇಕು. ಇದನ್ನು ಯಾವಾಗ ನಾವು ಗಮನಿಸ್ತೇವೆ ಆಗ ಭಗವದ್ಗೀತೆಯ ಯೋಗ ಎಷ್ಟು ವಿಚಿತ್ರವಾದ ಯೋಗ. ಅದು ಪತಂಜಲಿಯ ಯೋಗಕ್ಕೂ ಭಗವದ್ಗೀತೆ ತುಂಬ ವ್ಯತ್ಯಾಸ ಉಂಟು. ಪತಂಜಲಿಯ ಯೋಗ ಅಂಬೋದು ಹೆಚ್ಚಾಗಿ ಮನಸ್ಸಿನ ಆಚೆ ಹೊರಗೆ ಹೋಗೋದಿಲ್ಲ. ಭಗವದ್ಗೀತೆಯ ಯೋಗ ಮನಸ್ಸನ್ನು ದಾಟಿ ಜೀವನ ಸ್ಪಿರಿಟನ್ನು ಕವರ್ ಮಾಡ್ತಕ್ಕಂಥ ಯೋಗ ಇದು. ಅಂದರೆ ಭಗವದ್ಗೀತೆಯ ಯೋಗ ಪರಿಪೂರ್ಣವಾದ ಯೋಗ. ಅದರ ವಿಸ್ತಾರವೆಲ್ಲ 6ನೇ ಅಧ್ಯಾಯದಲ್ಲಿ ಬರುತ್ತೆ. ಇದು ಸೂಕ್ಷ್ಮ ಭಗವಂತ ಹೇಳಿ ಮುಂದೆ 6ನೇ ಅಧ್ಯಾಯ ವಿಸ್ತಾರವಾಗಿ ಹೇಳ್ತಾನೆ. ಈಗ ಹಂತ ತಲುಪಿದ್ದೇವೆ, ನಾಳೆ ದಿವಸ ಇನ್ನೂ ಅನೇಕ ವಾಕ್ಯಗಳುಂಟು. ಮುಂದೆ ಹೇಳ್ತಾನೆ ಭಗವಂತ ಅರ್ಜುನ, ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ದೂರೇಣ ಹಿ ಅವರಂ ಕರ್ಮ ಬುದ್ಧಿ ಯೋಗಾಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವ. ಒಂದೊಂದು ಮಾತು ಕೂಡ ಫೈನಲ್ ಸ್ಟ್ರೋಕ್ ಇದ್ದಾಗೆ, ಒಂದೊಂದು ಮಾತು ಯಥಾ 100ಕ್ಕೆ 100ರಷ್ಟು ದೃಢವಾದ ಮಾತುಗಳು. ಭಗವಂತನಲ್ಲದವನಿಗೆ ಮಾತಾಡೋದಕ್ಕೆ ಬರೋದೇ ಇಲ್ಲ, ಅಷ್ಟು ಖಚಿತವಾದಂಥ ಮಾತನ್ನು ಉಪದೇಶ ಮಾಡ್ತಾನೆ ಭಗವಂತ. ಅದನ್ನು ನಾಳೆ ದಿವಸ ಸಾಯಂಕಾಲ 7 ಗಂಟೆಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.